സഞ്ജീവയത്യഖിലശക്തിധര സ്വധാംന അന്യാംശ്ച ഹസ്തചരണശ്രവണത്വകാദീൻ പ്രാണാന് നമോ ഭഗവതേ പുരുഷായ തുഭ്യം യസ്മാത് ബ്രഹ്മേന്ദ്ര രുദ്രാദിദേവതാനാം ശ്രിയോപി ച ജ്ഞാനസ്ഫൂർത്തിഃ സദാ തസ്മൈ ഹരയേ ഗുരവേ നമഃ വ്യാസായ ഭവനാശായ ശ്രീശായ ഗുണരാശയേ ഹൃദ്യായ ശുദ്ധവിദ്യായ മധ്വായ ച നമോ നമഃ ലസതു ശ്രീമദാനന്ദതീർത്ഥേന്ദ്രനോ ഹൃദംബരേ യദ്വചശ്ചന്ദ്രികാ സ്വാന്തസന്താപം വിനിഗൃന്തതി വാണിതേ കരവാണ്യമ്പ ചരണൌ ഹൃതി സർവദാ മദ്വാക്യസരണിർഭൂയാത് ശ്രീമദാചാര്യഭാവക ഹരായ ഭജകാനിഷ്ഠഹരായ പുരവൈരിനേ ഭവായ ഭവതേ ഭൂയാത് ശിവായ ശിരസാ നമഃ ഉമേശാദ്യാ സുരാവോഹം ഈടേ ചേതോഭിമാനിനഃ യൂയം സർവേ പ്രകുരുത മനോമേ മധ്വഭാവകം ശ്രീവത്സഃ കൽപവൃക്ഷസ്തു ജയാര്യഃ കാമസുസ്മൃതഃ ചിന്താമണിസ്തു വ്യാസാര്യഃ മുനിത്രയമുദാഹൃതം വാരിരാജഗുരൂൻ വന്ദേ രഘുത്തമഗുരൂൻ തഥാ രാഘവേന്ദ്രാൻ തഥാ സർവാൻ സദ്ഗുരൂൻ പ്രണതോസ്മ്യഹ പൃഥ്വീമണ്ഡലമധ്യസ്ഥാഃ പൂർണബോധമതാനുഗാഃ വൈഷ്ണവാ വിഷ്ണുഹൃദയാഃ താൻ നമസ്യേ ഗുരൂൻ മമ ശ്രീഗുരുഭ്യോ നമഃ ഹരിഃ ഓം. നാരായണായ പരിപൂർണഗുണാനുണവായ വിശ്വോദയസ്ഥിതിലയോന്നയതിപ്രദായ ജ്ഞാനപ്രദായ വിബുധാസുരസൗഖ്യദുഃഖസത്കാരണായ വിതതായ നമോ നമസ്തേ. നാരായണം സുരഗുരും ജഗദേകനാഥം ഭക്തപ്രിയം സകലലോകനമസ്കൃതം ച ത്രൈഗുണ്യവർത്തിതമജം വിഭുമാദ്യമീശം വന്ദേ ഭവഘ്നമമരാസുരസിദ്ധവന്ദ്യം. നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ജയമുദീരയേ. പരമപവിത്രവാദ ശ്രീമന് മഹാഭാരതത്തിൽ യാവ രീതിയായി ശ്രീകൃഷ്ണ പരമാത്മ അർജുനനിഗെ അനുഗീതിയെന്ന് ഉപദേശ മാഡിദ്ദാനെ. ಅರ್ಜುನ ತಾನು ಯುದ್ಧದ ಗಡಿಬಿಡಿಯಲ್ಲಿ ಭಗವದ್ಗೀತೆಯನ್ನು ಸರಿಯಾಗಿ ಮನನ ಮಾಡಿ ಮನಸ್ಸಿನಲ್ಲಿ ಜ್ಞಾಪಕದಲ್ಲಿಟ್ಟುಕೊಳ್ಳೋದಕ್ಕಾಗಲಿಲ್ಲ. ಆದ್ದರಿಂದ ಮತ್ತೊಮ್ಮೆ ಹೇಳು ಅಂತ ಕೇಳಿದಾಗ ಕೃಷ್ಣ ಹೇಳಿದ, ನೀನು ಅವತ್ತು ಕೇಳಿದ್ದನ್ನು ಮರ್ತಿದ್ದಿ, ಇವತ್ತು ನಾನು ಹೇಳ್ತಾ ಇದ್ದೇನೆ. ಅವತ್ತು ಹೇಳಿದಂತೆ ನಾನು ನಿನಗೆ ಹೇಳೋದಿಲ್ಲ. ಅವತ್ತು ಹೇಳಿದ್ದು ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ, ಅತ್ಯಂತ ಶ್ರೇಷ್ಠವಾದಂಥ ಬ್ರಹ್ಮವಿದ್ಯೆಯನ್ನು ನಾನು ಉಪದೇಶ ಮಾಡಿದ್ದೆ. ಅವತ್ತಿನ ಪ್ರಸಂಗ ಇವತ್ತಿಲ್ಲ, ಆದ್ದರಿಂದ ಹೇಳೋದಿಲ್ಲ, ಆದರೆ ಸ್ವಲ್ಪ ಹೇಳ್ತೇನೆ ಅಂಥೇಳಿ ಅನುಗೀತಿಯನ್ನು ಹೇಳಿದ. ಅರ್ಜುನ ಅದನ್ನೆಲ್ಲ ಕೇಳಿಸಿಕೊಂಡ ಮೇಲೆ ಕೃಷ್ಣ ಧರ್ಮರಾಜನಿಗೆ ತಿಳಿಸಿ ಅಲ್ಲಿಂದ ತಾನು ದ್ವಾರಕ್ಕೆ ಹೊರಡ್ತಾ ಇದ್ದಾನೆ. ನಾವು ಗಮನಿಸಬೇಕು, ಕೃಷ್ಣ ಸಾರಥ್ಯವನ್ನು ವಹಿಸಿ ಯುದ್ಧಕ್ಕೆ ಅಂತ ಬಂದವನು ಇಷ್ಟು ದಿವಸಗಳಾದರೂ ಇನ್ನೂ ವಾಪಸ್ ಹೋಗೇ ಇಲ್ಲ, ಇಲ್ಲೇ ಇದ್ದಾರೆ. ಅದನ್ನು ಗಮನಿಸಬೇಕು. ಯುದ್ಧ ಮುಗಿದು ಅನಂತರ ರಾಜ್ಯಭಾರ ಪ್ರಾರಂಭವಾಗಿ ಭೀಷ್ಮರಿಂದ ಉಪದೇಶ ನಡೆದು ಅನುಗೀತ ಉಪದೇಶವ ಇಷ್ಟೆಲ್ಲ ಆಗುವವರೆಗೂ ಸಹ ಕೃಷ್ಣ ಅಲ್ಲೇ ಇದ್ದಾನೆ. ಹೀಗೆ ಭಕ್ತವತ್ಸಲ ಪರಮಾತ್ಮ, ಯಾರು ಹೆಚ್ಚು ಪ್ರಿಯರೋ ಅವರಲ್ಲಿ ಹೆಚ್ಚು ದಿವಸ ಇರ್ತಾನೆ. ಇಲ್ಲಿ ಭೀಮಸೇನಾ ದ್ರೌಪದಿಯರು ಸಾಕ್ಷಾತ್ ವಾಯು ಭಾರತೀಯರಿರತಕ್ಕಂತಹ ಮುಖ್ಯವಾಗಿರತಕ್ಕಂಥ ಸ್ಥಳ ಅನ್ನೋ ಕಾರಣದಿಂದ ಇಡೀ ಮಹಾಭಾರತವನ್ನು ಸರಿಯಾಗಿ ಓದಿದರೆ ಕೃಷ್ಣ ದ್ವಾರಕೆಯಲ್ಲಿದ್ದಕ್ಕಿಂತ ಹೆಚ್ಚು ಪಾಂಡವರ ಜೊತೆಗೆ ಇದ್ದಿದ್ದು ಒಟ್ಟಾಗಿ. ಅದಕ್ಕೇನೆ ಎಲ್ಲಿ ಆವವನು ದೇಹದೊಳಗಿರಲು ಹರಿತಾನಿರುವ, ಎಲ್ಲಿ ವಾಯುದೇವರಿರ್ತಾರೋ ಅಲ್ಲಿ ದೇವರು ಪೂರ್ಣ ಸನ್ನಿಧಾನವನ್ನು ಇಡುತ್ತಾನೆ ಎಂಬುದಕ್ಕೆ ನಿದರ್ಶನ. ದಾರಿಯಲ್ಲಿ ಉದಂಕ ಉತ್ತಂಕ ಅಂತಕ್ಕಂಥ ಒಬ್ಬ ಮುನಿ ಧ್ಯಾನಕ್ಕೆ ಕೂತಿದ್ದ. ಕೃಷ್ಣ ಸಂಧಾನಕ್ಕೆ ಹೋಗಬೇಕಾದ್ರೆ ಕೃಷ್ಣ ನೋಡಿದ್ದ, ಕೃಷ್ಣನನ್ನು ನೋಡಿದ್ದ. ಕೃಷ್ಣ ಇವತ್ತೇ ವಾಪಸ್ ಬರುತ್ತಿದ್ದಾನೆ ಅಂತ ಅವತ್ತಿನ ಕಥೆ ಜ್ಞಾಪಕ ಮಾಡಿಕೊಂಡ. ಕೃಷ್ಣ ಸಂಧಾನವೆಲ್ಲಾಯ್ತೆ ಅಂತ ಕೇಳಿದ. ಆಗ ಕೃಷ್ಣ ಹೇಳಿದ, ಸಂಧಾನ ಅಲ್ಲ, ಯುದ್ಧನೂ ಮುಗಿದೋಯ್ತು, ಕೌರವರ ವಂಶ ನಿರ್ವಂಶವಾಯಿತು, ಹತ್ತು ಜನ ಒಟ್ಟು ಬಿಟ್ಟರೆ ಇನ್ಯಾರು ಉಳಿದಿಲ್ಲ ಅಂತ ಹೇಳಿದಾಗ ಉದಂಕನಿಗೆ ಭಾರಿ ಸಿಟ್ಟು ಬಂತ. ಆ ಕಾಲಕ್ಕೇನೆ ಕೃಷ್ಣ, ನೀನು ಸರ್ವತಂತ್ರ ಸ್ವತಂತ್ರ ಸಮರ್ಥ, ಈ ಜ್ಞಾನ ಇದೆ, ಮತ್ತೆ ಜೊತೆಗೆ ಬೈತಾನೆ, ನೀನು ಮನಸ್ಸು ಮಾಡಿದ್ದರೆ ಯುದ್ಧ ತಪ್ಪಿಸ್ಬೋದಾಗಿತ್ತು, ಕುರುಪಾಂಡವರ ನಾಶವನ್ನು ತಪ್ಪಿಸ್ಬೋದಾಗಿತ್ತು, ನೀನು ಮನಸ್ಸು ಮಾಡಿಲ್ಲ ಅಂದರೆ ಹಾಗಾಗಿದೆ, ಅದಕ್ಕೆ ನೀನೇ ಇದಕ್ಕೆ ಹೊಣೆಗಾರ ಅಂತ ಹೇಳಿ ಶಾಪಗೊಂಡು ಕೊಡ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಹಾಗಲ್ಲ, ವಿವರಣೆಯನ್ನೆಲ್ಲ ಕೊಡ್ತಾನೆ. ನಾನು ಅವತಾರ ಮಾಡಿರೋ ಎಲ್ಲರಿಗೂ ಒಂದೇ ಫಲ ಕೊಡಲಿಕ್ಕಲ್ಲ, ಗಮನಿಸಬೇಕು. ಎಲ್ಲರನ್ನು ಉದ್ಧಾರ ಮಾಡಲಿಕ್ಕೆ ಯಾಕೆ ಮಾಡಲಿಲ್ಲ ಅಂತ ಕೇಳ್ತೀಯಲ್ಲ. ಸರ್ವತಂತ್ರ ವಿ ಸಿ ಸರ್ವತಂತ್ರ ಸ್ವತಂತ್ರ ಎಲ್ಲರೂ ಪಾಸ್ ಮಾಡಿಬಿಟ್ರೆ, ಮೇಷ್ಟ್ರು ಎಲ್ಲರೂ ಪಾಸ್ ಮಾಡಿಬಿಟ್ರೆ, ಅದು ಪರೀಕ್ಷೆ ಹಾಕಬೇಕು, ಕಾಲೇಜ್ ಹಾಕಬೇಕು, ಪಾಠ ಹಾಕಬೇಕು, ಏನೂ ಬೇಕಿಲ್ಲ. ಎಲ್ಲರೂ ಪಾಸ್ ಅನ್ನೋದಾಗಿದ್ದರೆ ಇನ್ನೇನು ವ್ಯವಸ್ಥೆನೇ ಬೇಕಿಲ್ಲ. ಆ ಹಿನ್ನೆಲೆಯಲ್ಲಿ ನಾನೀಗ ಎಲ್ಲರಿಗೂ ಸದ್ಗತಿ ಕೊಡೋದಕ್ಕೆ ಬಂದಿದ್ದರೆ, ಶಾಂತಿ ಸಮಾಧಾನ ಮಾಡಿಸೋಕೆ ಬಂದರೆ ಅವತಾರ ಯಾತಕ್ಕೆ ಮಾಡಬೇಕಾಯಿತು ಅಂತ ಹೇಳಿ ನಾನು ಕೃಷ್ಣ. ಅವತಾರ ಮಾಡಬೇಕು ಯಾತಕ್ಕೆ? ಅವತಾರದ ಉದ್ದೇಶ ನಿನಗೆ ಗೊತ್ತಲ್ಲ ಅಂತೇಳಿ ಗೀತಾಶ್ಲೋಕ ಇನ್ನೊಮ್ಮೆ ಬರ್ತದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾದ ಯುಗೇ ಯುಗೆ. ನಾನು ಸಜ್ಜದರ ಸಂರಕ್ಷಣೆ ಮಾಡ್ತೇನೆ, ಪಾಪಿಗಳನ್ನು ಸಂಹಾರ ಮಾಡ್ತೇನೆ, ಅದಕ್ಕೆ ನಾನು ಧರ್ಮಸ್ಥಾಪನೆ ಮಾಡ್ತೇನೆ, ಆ ಧರ್ಮ ವಿನಾಶವನ್ನು ಮಾಡ್ತೀನಿ. ನನ್ನ ಉದ್ದೇಶ ಇದು. ಇಂಥ ಉದ್ದೇಶಕ್ಕೆ ತಕ್ಕಂತೆ ನಾನು ಸಾಧನೆ ಮಾಡಿಸ್ತೇನೆ ಜಗತ್ತಿಗೆ ಹೊರತು, ನಾನು ವೈಯಕ್ತಿಕವಾಗಿ ಯಾರ ಪಕ್ಷವನ್ನು ವಹಿಸ್ತಕ್ಕಂಥವನಲ್ಲ. ಪಾಂಡವರು ಕೌರವರು ಸಂಬಂಧಿಗಳಿರಬಹುದು, ಅವರು ಯುದ್ಧವನ್ನು ನಡೆಸಿದರೆ ಅವರೆಲ್ಲ ಬದುಕಬಹುದಾಗಿತ್ತು, ಆದರೆ ಅದು ಮುಖ್ಯ ಅಲ್ಲ. ಧರ್ಮ ಉಳಿಬೇಕು, ದುರ್ಜನರು ಸಾಯ್ಬೇಕು. ಆ ನನ್ನ ಸಂಕಲ್ಪಕ್ಕೆ ತಕ್ಕಂತೆ ನಾನು ಮಾಡಿದ್ದೇನೆ. ಇದೊಂದೇ ರೂಪದಿಂದ ಹಾಗೆ ಮಾಡಿದ್ದಲ್ಲ, ನನ್ನ ಎಲ್ಲ ರೂಪಗಳು ಹಾಗೇನೆ, ಮತ್ಸ್ಯ ಕೂರ್ಮಾದಿ ರೂಪಗಳಿಂದ ಹಾಗೆ ಮಾಡಿರೋದನ್ನು. ಆದ್ದರಿಂದ ನಾನು ನೀನು ತಿಳ್ಕೊಂಡ ಹಾಗೆ ಪಕ್ಷಪಾತವನ್ನು ಮಾಡಿಲ್ಲ. ಪಾಂಡವರ ಪಕ್ಷವನ್ನು ವಹಿಸಿ ದುರ್ಯೋಧನ ನಾಶ ಮಾಡಿದ್ದೆ ತಿಳ್ಕೊಂಡಿದ್ದೆ, ಆ ರೀತಿ ಮಾಡಿಲ್ಲ. ಪಾಂಡವರು ಧರ್ಮಾತ್ಮರು, ಉಳಿತಕ್ಕಂಥ ಅರ್ಹತೆ ಇದೆ, ಉಳಿಸಿದ್ದೇನೆ. ಕೌರವರು ದುಷ್ಟರು, ಅವರು ಬದುಕಲಿಕ್ಕೆ ಅನರ್ಹರು, ಆದ್ದರಿಂದ ನಾಶ ಮಾಡಿದ್ದೇನೆ ಅಷ್ಟೇ ಹೊರತು, ಇದಕ್ಕೆ ಅವರವರ ಸಾಧನೆ ಕಾರಣ. ನಾನು ಸಮ, ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಸಮಹ ಅಂತ ಕರೆದಿದ್ದಾರೆ. ಪರಮಾತ್ಮ ಪಕ್ಷಪಾತರಹಿತ. ಬಂಧುಗಳು ಅನ್ನೋ ಕಾರಣಕ್ಕೋಸ್ಕರ ಉದ್ಧಾರ ಮಾಡೋದಾಗಲಿ, ಬಂಧುಗಳು ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾಶ ಮಾಡೋದಾಗಲಿ ಭಗವಂತನ ರೀತಿ ಅಲ್ಲ. ಯೋಗ್ಯತೆ ಇದ್ದಲ್ಲಿ ರಕ್ಷಣೆ, ಯೋಗ್ಯತೆ ಇಲ್ಲದೆ ಹೋದ ರಕ್ಷಣೆ ಇಲ್ಲ. ಅವರಿವರ ಜಾತಿಗೆ ಸ್ವಂತ ಸೋದರ ಮಾವನಾದ ಕಂಸನನ್ನೇ ಕೊಂದವನು ಕೃಷ್ಣ. ಇದು ಅರ್ಥ ಮಾಡುವ ಅಭಿಮಾನದ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಧರ್ಮಾನುಷ್ಠಾನ ಮಾಡಕ್ಕೆ ಹೊರಟ್ರೆ, ಜ್ಞಾನ ಪ್ರಪಂಚಕ್ಕೆ ಕಾಲಿಟ್ಟರೆ ಅಭಿಮಾನದ ಪ್ರಶ್ನೆ ಬರಬಾರದು. ಅಭಿಮಾನದ ಪ್ರಶ್ನೆ ಇರೋ ಎಂದೂ ಸಹ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅವನ ಜೀವನದಲ್ಲಿ ಉಳಿದವರ ಅವರ ಇತಿಮಿತಿಗಳು ತಕ್ಕಂತೆ ತಾನೂ ಕೂಡ ಕೆಳಬೀಳುತ್ತಾನೆ. ವ್ಯಕ್ತಿ ಇನ್ನೊಬ್ಬರ ಪಕ್ಷವನ್ನು ವಹಿಸಿದರೆ ಅದು ಸರಿಯಲ್ಲ. ಧರ್ಮದ ಪಕ್ಷ ಇದ್ದಲ್ಲಿ ನಮ್ಮ ಪಕ್ಷ ಅಷ್ಟೇ, ಬಂಧು ಅಲ್ಲ, ಬಳಗ ಅಲ್ಲ, ಏನೂ ಅಲ್ಲ. ಯೋಗ್ಯರು, ಬಾಂಧವ ವಿಷ್ಣು ಭಕ್ತ ಅಷ್ಟೇ ನಮ್ಮ ಬಂಧುಗಳು. ಆದರೆ ಯಾರಿಗೆ ಯೋಗ್ಯತೆ ಇಲ್ಲ, ಅಯೋಗ್ಯರಾಗಿದ್ದಾರೆ, ಬಂಧುಗಳಾಗಿದ್ದರೂ ಕೂಡ ಅವರ ತ್ಯಾಜ್ಯರೇನೆ. ಕೃಷ್ಣ ಸೋದರ ಮಾವನ ಕೊಂದ, ಕಂಸನನ್ನ, ಪೌಂಡ್ರಕ ವಾಸುದೇವನನ್ನು ಕೊಂದ, ಶೃಗಾಲ ವಾಸುದೇವನನ್ನು ಕೊಂದ, ಅಣ್ಣಂದಿರವರಿಬ್ಬರು ಕೂಡ, ವಸುದೇವನ ಮಕ್ಕಳೇ ಅವರೆಲ್ಲ ಕೂಡ, ತಾಯಂದ್ರೆ ಬೇರೆ ಹೊರತು ಸದ್ಯ ಅಣ್ಣಂದಿರು ಕೃಷ್ಣನಿಗೆ. ಬಹುಶಃ ಕೃಷ್ಣಾವತಾರದಲ್ಲಿ ಪರಮಾತ್ಮ ಒಂದು ಹೊಸ ತತ್ವವನ್ನು ಜಗತ್ತಿಗೆ ತೋರಿಸಿದ್ದಾನೆ. ಬಂಧುಗಳನ್ನೇ ಅರ್ಜುನಿಗೆ ಹೇಳ್ತಾ ಗೀತೆಯಲ್ಲಿ ಹೇಳಿದ್ದಾನೆ, ಬಂಧುಗಳು ಮೊದಲಾದವರು ಮುಖ್ಯ ಅಲ್ಲ, ಆತ ತಾಯಿಗಳಾದರೆ ಸಂಹಾರ ಮಾಡಬೇಕು ಅವರನ್ನು. ಆತ ತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್. ಆಚಾರ್ಯರು ತಾತ್ಪರ್ಯ ಹೇಳ್ತಾರಲ್ಲಿ, ನಾರಾಯಣ ದ್ವಿಡ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ನಾರಾಯಣ ದ್ವೇಷಿಗಳನ್ನು, ನಾರಾಯಣ ದ್ವೇಷ ಅನುಬಂಧಿಗಳನ್ನು ನಿಗ್ರಹ ಮಾಡಲು ಕ್ಷತ್ರಿಯರ ಪರಮಧರ್ಮ ಅಂತ ಉಪದೇಶ ಮಾಡಿದ್ದಾನೆ ಗೀತೆಯೊಳಗೆ. ಅದರಂತೆ ತಾನು ನಡ್ಕೊಂಡಿದ್ದಾನೆ. ಕಂಸನನ್ನು ಕೊಂದ, ಪೌಂಡ್ರಕ ವಾಸ್ತಿ, ಶೃಗಾಲ ವಾಸ್ತಿ, ಎಷ್ಟು ಜನ ಸಂಹಾರ ಮಾಡಿರೋ ಕೃಷ್ಣ. ಎಲ್ಲ ಬಂಧು ಬಾಂಧವರೇನೆ, ಅತಿ ಹತ್ತಿರದ ಸಂಬಂಧಿಗಳು. ಇನ್ನು ಭೀಮಸೇನದವರು ದುರ್ಯೋಧನ ಕೊಂದರಲ್ಲ, ಹತ್ತಿ ಅಣ್ಣನೇ. ಕೃಷ್ಣ ತನ್ನಣ್ಣನ್ನು ಕೊಂದ, ಭೀಮಸೇನ ತನ್ನಣ್ಣನ ಕೊಂದ, ಅಷ್ಟೇನೆ. ಹರಿಯು ಕೊಂದಿದ್ದು ಅಣ್ಣನನ್ನ, ವಾಯುದೇವರು ಕೊಂದಿದ್ದು ಅಣ್ಣನನ್ನ, ಅರ್ಜುನ್ ಕೈ ಕೊಲಿಸಿದ್ದು ಅಣ್ಣನನ್ನೇ, ಕರ್ಣನನ್ನ. ವ್ಯತ್ಯಾಸ ಇಷ್ಟೇ, ಕೃಷ್ಣನಿಗೆ ತನ್ನ ಪೌಂಡ್ರಕ ವಾಸುದೇವ ಅಣ್ಣ ಲೋಕದೃಷ್ಟಿಯಲ್ಲಿ ಗೊತ್ತಿದ್ದು ಕೊಂದ, ಶೃಗಾಲ ವಾಸುದೇವನನ್ನು ಹಾಗೆ ಕೊಂದ, ಭೀಮಸೇನ ದುರ್ಯೋಧನ ಅಣ್ಣ ಅಂತ ಗೊತ್ತಿದ್ರೂ ಕೊಂದ, ಅರ್ಜುನ ಕರ್ಣನ ಕೊಲ್ಲಬೇಕಾದ್ರೆ ಗೊತ್ತಿದ್ದಿಲ್ಲ, ಅಷ್ಟೇ ವ್ಯತ್ಯಾಸ. ಗೊತ್ತಾದ್ರೆ ಸ್ವಲ್ಪ ಮಿಡಿಕಿದ, ಆದರೆ ಯಾವುದೇ ವಿಧವಾದ ಬಾಂಧವ್ಯವನ್ನು ಮುಂದೆ ಮಾಡದೇನೆ ನಿಷ್ಕಪಟವಾಗಿ ನಿಷ್ಪಕ್ಷಪಾತವಾಗಿ ಅಯೋಗ್ಯರನ್ನು ಸಂಹಾರ ಮಾಡಿ ಯೋಗ್ಯರನ್ನು ಉದ್ಧಾರ ಮಾಡತಕ್ಕಂಥದ್ದು ಭಗವಂತನ ಶ್ರೇಷ್ಠವಾದಂಥ ಗುಣ. ಅದು ಅದನ್ನು ಗುಣತ್ತೇನು ಉಪಾಸನೆ ಮಾಡಬೇಕು ಹೊರತು ದೋಷವನ್ನಾಗಿ ಅಲ್ಲ. ಇವತ್ತು ನ್ಯಾಯಾಧೀಶ ಬಂಧುತ್ವ ಮೊದಲಾದ ಯಾವುದನ್ನೂ ನೋಡದೇನೆ ಶಿಕ್ಷೆ ಕೊಟ್ಟರೆ ಅವರನ್ನು ಗ್ರೇಟ್ ಜಡ್ಜ್ ಅಂತ ಕರೀತಾರೆ. ಬಂಧುಗಳನ್ನು ಕಾರಣ ಶಿಕ್ಷೆ ಕಡಿಮೆ ಮಾಡೋದು, ದ್ವೇಷಗಳನ್ನ ಕಾರಣ ಶಿಕ್ಷೆ ಜಾಸ್ತಿ ಮಾಡೋದು ನ್ಯಾಯಾಧೀಶನಲ್ಲ. ಇವತ್ತು ನ್ಯಾಯಾಧೀಶ ನ್ಯಾಯಕ್ಕೆ ನ್ಯಾಯ ಸಲ್ಲಿಸಬೇಕೆ ಹೊರತು ಬಂಧುತ್ವಕ್ಕೆ ನ್ಯಾಯ ಸಲ್ಲಿಸ್ಬಾರ್ದು. ಅದಿರ್ತಾಗ ಬಾಂಧವರು ನಮ್ಮಲ್ಲಿ ಕೈ ಬಿಟ್ಬಿಟ್ರೆ ಹೇಗೆ? ಆ ರೀತಿ ಎಲ್ಲರೂ ಹೇಳಿದ್ರೆ ಕೊನೆ ಗತಿಯೇನಾಗಬೇಕು? ಬಾಂಧವ್ಯದ ಹೆಸರಲ್ಲಿ ಧರ್ಮ ಉಳಿಯೋದು ಹೇಗಾಗಿತ್ತು? ಲೋಕದ ಧರ್ಮನೇ ಉಳಿಯೋದಿಲ್ಲ, ಇನ್ನು ಬೇರೆ ಯಾವ ಧರ್ಮ ಉಳಿಬೇಕು? ಇವತ್ತು ಬಸ್ ಟಿಕೆಟ್ ರಿಸರ್ವೇಷನ್ ಆಗಿರ್ತದೆ ಫುಲ್ಲು, ಡ್ರೈವರ್ ಕ್ಲೋಸ್, ಯಾರು ಅಣ್ಣನೇ ಬರ್ತಾನೆ, ಕುಡಿಸಕ್ಕೆ ಬರೋದಿಲ್ಲ ಅವನು. ಹಾಗೆ ಮಾಡಿಸಿ ಅವನ ಮನೆಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಇನ್ನೊಂದು ಬಸ್ಸಿಗೆ ವ್ಯವಸ್ಥೆ ಮಾಡಬೇಕೆ ಹೊರತು ಬಕ್ಲೆ ಬೇಕಾದ್ರೆ ಎನ್ಮೇಲೆ ಕೂಡಿಸ್ಕೋಬೋದೇ ಹೊರತು ಅವನು ಇಳಿಸಿ ಕೂಡ್ಸಕ್ಕೆ ಬರೋದಿಲ್ಲ. ಅದು ಇವನು ಆಫೀಸರ್ ಇರ್ಬೋದು, ಅಲ್ಲ ಆಮ ಸಾಮಾನ್ಯ ಹಳ್ಳಿಗನ ಇರ್ಬೋದು, ಇಳಿಸಕ್ಕೆ ಬರೋದಿಲ್ಲ. ಅದನ್ನು ಟಿಕೆಟ್ ತೊಗೊಳ್ಳೋ ಕರ್ತವ್ಯ ತೊಗೊಂಡಿದ್ದಾನೆ, ಮುಗಿದೋಯ್ತು. ಮತ್ತು ಆ ರೀತಿ ಪಾಲನೆ ಮಾಡದೆ ಹೋಗಿದ್ರೆ ಯಾರು ಯಾವರಿಗೂ ಹೋಗೋ ಗ್ಯಾರಂಟಿ ಇರ್ತಿರಲಿಲ್ಲ. ಧೈರ್ಯ ಹೇಳಿ ಹೋಗ್ತೇವೆ ಅಂತ ಹೇಳಕ್ಕೆ ಬರ್ತಿದ್ದಿಲ್ಲ. ಯಾಕೆಂತ ಕೇಳಿದ್ರೆ ಯಾರು ಇಡಿಸ್ತಾರೋ ಯಾರಿಗೆ ಗೊತ್ತೊಂದು ಯೋಚನೆ ಬರೋದು. ಇಲ್ಲಿ ಬಾಂಧವ್ಯವನ್ನು ಇವತ್ತಿನ ಜನನೇ ನೋಡ್ತಾ ಇಲ್ಲ, ಭಗವಂತ ಹೇಗೆ ನೋಡ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬಂಧುತ್ವಾದಿಗಳು ಸೆಕೆಂಡರಿ, ಅವೆಲ್ಲ ಅನಂತರದ್ದು. ಮೂಲಭೂತವಾದ ಯೋಗ್ಯತೆ ಮುಖ್ಯ. ಹಿರಣ್ಯಕಶಿಪು ಪ್ರಹ್ಲಾದ, ಹಿರಣ್ಯಕಶಿಪು ತಂದೆ, ಪ್ರಹ್ಲಾದ ಮಗ. ದ್ವೇಷ ಮಾಡಿದ್ರೆ ಇಬ್ಬರೂ ಮಾಡಬೇಕಾಗಿತ್ತು ಅಪ್ಪ ಮಗ ಅಂಥೇಳಿ, ಉದ್ಧಾರ ಮಾಡಿದ್ರೆ ಇಬ್ಬರೂ ಮಾಡಬೇಕಾಗಿತ್ತು ಅಪ್ಪ ಮಗ ಅಂಥೇಳಿ. ಕೃಷ್ಣ ಮಾಡಲಿಲ್ಲವಾಗ ನರಸಿಂಹ ರೂಪದಿಂದ ಹಿರಣ್ಯಕಶಿಪುವನ್ನು ಕೊಲ್ತಾನೆ, ಪ್ರಹ್ಲಾದನ ಉಳಿಸ್ತಾನೆ. ಯಾತಕ್ಕೆ ತಾನು ಗುಣ ಇದ್ದಲ್ಲಿ ರಕ್ಷಣೆ ಕೊಡ್ತೇನೆ, ದೋಷ ಇದ್ದಲ್ಲಿ ನಾಶ ಮಾಡ್ತೇನೆ, ಇಷ್ಟೇ ಪರಮಾತ್ಮನ ಸಂಕಲ್ಪ. ಇದನ್ನೆಲ್ಲ ತಿಳ್ಕೊಂಡ್ರೆ ಉದಂಕ ನೀ ತಪ್ಪು ತಿಳ್ಕೊಂಡಿದ್ದಿ ಅಂತ ಹೇಳಿದಾಗ ಉದಂಕನಿಗೆ ಅರ್ಥವಾಯಿತು. ಆ ಕೃಷ್ಣ ನೋಡುತ್ತಾ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ, ಹಾಗೆಲ್ಲ ತಿಳಿತು. ನಾನು ಧರ್ಮ ಸಂಸ್ಥಾಪನೆ ಬಂದವನು, ನಾನು ರೇಡ್ ಮಾಲಕ್ ಬಂದಿರ್ತಾರೆ, ಯಾರೋ ಬಂದರೆ ಕಳ್ಳ ಅಂತಾರೆ, ವಿಸಿಟಿಂಗ್ ಕಾರ್ಡ್ ಕಾರ್ಡ್ ತೋರಿಸಿದ ತಕ್ಷಣ ಬಿಟ್ಟುಬಿಡ್ತಾರೆ. ಇವತ್ತು ಕಾರ್ಡ್ ತೋರಿಸಿದ್ರೇ ಸಾರಿ ಸಾರ್ ಅಂತಾನೆ, ಏನು ವಿಶ್ವರೂಪ ತೋರಿಸಿದಾಗ ಕೇಳಬೇಕಾ? ಯೂನಿಫಾರ್ಮ್ನಲ್ಲಿ ಬಂದರೆ ಯಾರು ಏನೂ ಮಾತಾಡಕ್ಕೆ ಬರೋದಿಲ್ಲ, ಯೂನಿಫಾರ್ಮೇ ಇಂಡಿಕೇಶನ್. ಅದು ಭಗವಂತನ ಯೂನಿಫಾರ್ಮ್ ಅಂದ್ರೆ ವಿಶ್ವರೂಪನೇ. ಇವತ್ತು ಯಾರು ಭಗವಾನ್ ಅಂತ ಕರ್ಕೋತಾರಲ್ಲ, ಬಾ ವಿಶ್ವರೂಪ ತೋರಿಸಿ ಅಂತ ಕೇಳಬೇಕು. ಗೋವಿಂದ ಅವರೆಲ್ಲ ಬ್ಲಾಕ್ ಮನಿ ತೋರಿಸ್ಬೇಕಾಗ್ತದೆ ಅಷ್ಟೇ, ವಿಶ್ವರೂಪ ಅಂದ್ರೆ ಇನ್ನೇನು ಇರೋದಿಲ್ಲ ಅಲ್ಲಿ. ಆದರೆ ಭಗವಂತನ ವಿಶ್ವರೂಪ ಎಂಥದ್ದು! ವಿಶ್ವರೂಪದ ಕಾನ್ಸೆಪ್ಟೇ ತೀರ ದೇವರ ಅಸಾಧಾರಣವಾದಂಥ ಹಿರಿಮೆ. ಅದನ್ನೆಲ್ಲ ತಿಳಿಸಿಕೊಟ್ಟಾಗ ಅರ್ಥವಾಯಿತು. ಉದಂಕಬನಿ ಪಶ್ಚಾತ್ತಾಪ ಪಟ್ಟ, ಕೃಷ್ಣ ಕೇಳಿದ. ಇಲ್ಲಿ ಒಂದು ಸೂಕ್ಷ್ಮ ಪ್ರಶ್ನೆ ಬಂತು, ಉದಂಕರು ಶಾಪ ಕೊಟ್ಟಿದ್ರೆ ಏನಾಗ್ತಿತ್ತು? ಕೃಷ್ಣನಿಗೆ ಏನೂ ಆಗ್ತಿದ್ದಿಲ್ಲ. ಉದಂಕಮುನಿ ಭಾರಿ ಭಾರಿ ಪದ್ಧತಿ ಪಡ್ತಿದ್ದ, ತಾನು ಮಾಡಿದ ಎಷ್ಟೋ ಪುಣ್ಯ ಕಳ್ಕೊಂಡು ಬಿಡ್ತಾ ಇದ್ದ. ಆ ಪುಣ್ಯ ಕಳ್ಕೊಳ್ಳಬಾರದು ಅಂತ ಕೃಷ್ಣ ರಕ್ಷಣೆ ಮಾಡಲಿಕ್ಕೆ ಹಾಗೆ ಮಾಡದ. ಕೆಲವಿರ್ತಾರೆ, ಅವನೇನೋ ಬೈಕೊಂಡು ನೀನು ಮಾತ್ರ ಬೈಬೇಡ, ನೋಡೋ ವಿಷಯ ಹೀಗಿದೆ, ಬೈದು ಪಾಪ ಕಟ್ಕೋಬೇಡ ಅಂತಾರಲ್ಲ. ಹಾಗೊಂದು ಯೋಚನೆ ಬಂತು. ಆ ರೀತಿ ಸಾಮಾನ್ಯವಾಗಿ ಎಲ್ಲರ ಇವತ್ತು ಗೌತಮರ ಹೆಚ್ಚಿನ ಪುಣ್ಯ ಹೋಗಬೇಕಾದರೂ ಅದೇ ನಡೆದಿದ್ದು, ಮಾಂಡವರ ಹೆಚ್ಚಿನ ಪುಣ್ಯ ಹೋಗಬೇಕಾದ್ರೆ ಹಾಗೆ ನಡೆದಿದ್ದು, ಗಾಂಧಾರಿ ಶಾಪ ಕೊಟ್ಟ ನಡೆದಿದ್ದು ಅದೇನೆ, ಅವರೆಲ್ಲ ಪುಣ್ಯ ಮಾಡಿದವರೇನೆ. ಅವರು ಪುಣ್ಯ ಮಾಡಿದ್ದರೂ ಕೂಡ ಕೃಷ್ಣ ಅವ್ರ ಪುಣ್ಯ ಹೆಚ್ಚಿನ ಪುಣ್ಯ, ಅದು ಕಡಿಮೆ ಆಗಬೇಕು ಅಂತ ಹೇಳಿ ಅವ್ರ ಕೈ ಶಾಪ ಕೊಡಿಸಿ ತಾನು ಅವರ ಎಷ್ಟು ದಕ್ಕಬೇಕು ಅಷ್ಟು ಮಾತ್ರ ದಕ್ಕಿಸಿದ. ಇವರಿಗೆ ಮಾತ್ರ ಹಾಗೆ ಮಾಡ್ತಾ ಇಲ್ಲ, ಶಾಪ ಕೊಡಬಾರದು, ಇದು ಪುಣ್ಯ ಹೋಗಬಾರದು ಅಂಥೇಳಿ ಕೃಷ್ಣ ಹಾಗೆ ಮಾಡ್ತ. ಈಗೊಂದು ಪ್ರಶ್ನೆ ಕೇಳ್ತಾನಾಗ ಜನಮೇಜಯರಾಜ, ಕೃಷ್ಣ ಅವರು ಯಾರಿಗೂ ತೋರಿಸ್ತಾ ಇದ್ದ ವಿನಾಯತಿಯನ್ನು ಇವನಿಗೆ ಯಾಕೆ ತೋರಿಸ್ಬೇಕಾಗಿತ್ತು? ಮನೆಗೆ ಹೋದರೆ ಹೋಗಲಿ, ಪುಣ್ಯ ಅಂತ ಯಾಕೆ ಅನ್ನಬಾರ್ದಾಗಿತ್ತು ಅಂದರೆ ಬಹಳ ವಿಶೇಷ ಒಂದು ಉತ್ತರ ಕೊಡ್ತಾ ಇದ್ದಾರೆ. ಅದನ್ನು ಕೇಳಿದಾಗ ನಮಗೆ ಸಾಧನೆಯ ಹೊಸ ಮುಖ ಗೊತ್ತಾಗ್ತದೆ. ಉಳಿದವರು ಪುಣ್ಯ ಮಾಡಿದ್ರು ಹೆಚ್ಚಾಗಿತ್ತು, ಅದಕ್ಕೆ ತೆಗೆದ ಕೃಷ್ಣ. ಆದರೆ ಇವನು ಪುಣ್ಯ ಅಂಥದ್ದಲ್ಲ, ಇವನ ಪುಣ್ಯ ಗುರುಸೇವೆ ಮಾಡಿ ಬಂದ ಪುಣ್ಯ, ಅದು ಹಾಳಾಗಬಾರ್ದು ಅಂತ ಹಾಗೆ ಮಾಡಿದ್ನಂತೆ. ಇವತ್ತು ನೋಡಿದರೆ ಎಲ್ಲರಿಗೂ ಕನ್ಸೆಷನ್ ಕೊಡೋದ್ರೆ ಸ್ಟೂಡೆಂಟ್ಸ್ಗೆ ಕನ್ಸೆಷನ್ ಕೊಡ್ತಾರೆ ಹೋಗಿ ಜಾಸ್ತಿ. ಸ್ಟೂಡೆಂಟ್ ಅಂದರೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಯಾವಾಗಲೂ ಕೂಡ, ವಿದ್ಯಾರ್ಥಿ ಅಂದರೆ ಕೆಲವು ವಿನಾಯಿತಿ ಕೊಟ್ಟುಬಿಡ್ತಾರೆ. ವಿದ್ಯಾರ್ಥಿ ಲೌಕಿಕ ವಿದ್ಯೆಯನ್ನು ಓದ್ತಾನೆ ಅನ್ನೋದಕ್ಕೆ ಅವನು ಸ್ವತಃ ಪ್ರಿಫರೆನ್ಸ್ ಅವನಿಗೆ. ಇನ್ನು ಅಧ್ಯಾತ್ಮ ವಿದ್ಯೆ ಓದೋನಿಗೆ ಎಷ್ಟು ಪ್ರಿಫರೆನ್ಸ್ ಸಿಗ್ತದೆ? ಅವನು ಗುರುಭಕ್ತ, ಅದಕ್ಕಾಗಿ ಉದ್ಧಾರ ಮಾಡಿದ ಪರಮಾತ್ಮ. ಅಂದರೆ ಎಲ್ಲ ದ್ವೇಷಗಳನ್ನು ಪರಮಾತ್ಮ ಕ್ಷಮಿಸಿದ್ರೆ ಕ್ಷಮಿಸ್ತಾನಂತೆ, ಗುರುದ್ವೇಷ ಕ್ಷಮಿಸೋದಿಲ್ಲ. ಎಲ್ಲ ಪುಣ್ಯಗಳನ್ನು ಬೇಕಾದ್ರೆ ಪರಮಾತ್ಮ ತೆಗಿತಾನಂತೆ, ಗುರುಭಕ್ತಿಯ ಪುಣ್ಯ ಮಾತ್ರ ತೆಗೆಯೋದಿಲ್ಲ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಗುರುಭಕ್ತಿ ಪುಣ್ಯ ಬೇಸಿಕ್ ಅದು. ಅದು ಒಂದು ಹೋಯಿತು ಅಂದರೆ ಅವನಿಗೆ ಮೋಕ್ಷದ ಹಾದಿನೇ ಮುಚ್ಚದಂತೆ ಲೆಕ್ಕ. ಇನ್ಯಾವ ಪಾಪವನ್ನು ಕೂಡ ಮನುಷ್ಯ ಕಷ್ಟಪಟ್ಟು ತಿದ್ದಿಕೊಳ್ಳಬಲ್ಲ, ಆದರೆ ಗುರುದ್ವೇಷಾದಿ ಪಾಪಗಳನ್ನು ಮಾತ್ರ ಯಾವ ಕಾಲಕ್ಕೂ ತಿದ್ದಿಕೊಳ್ಳೋದಕ್ಕಾಗೋದಿಲ್ಲ. ಅದೇ ರೀತಿ ಯಾವ ಪುಣ್ಯ ಬೇಕಾದ್ರೂ ಮನುಷ್ಯ ಕಳ್ಕೊಳ್ಳಬಲ್ಲ, ಗುರುಸೇವೆ ಮಾಡಿದ ಪುಣ್ಯ ಮಾತ್ರ ಶಾಶ್ವತ ಜನ್ಮ ಜನ್ಮಕ್ಕೂ ಉಳಿತಕ್ಕಂಥ ಪುಣ್ಯ. ಅದನ್ನೇ ಟೀಕಾಕೃತ್ವಾದರೂ ನ್ಯಾಯಸುಧೆಯಲ್ಲಿ ಹೇಳಿತ್ತು. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಈ ಮಾತನ್ನು ಗಮನಿಸಬೇಕು ನಾವು. ಗುರುಗಳ ಅನುಗ್ರಹ ಅದು ಹಾಳಾಗೋದಿಲ್ಲ ಅಲ್ಲ, ಇನ್ನು ಹೆಚ್ಚುತ್ತಾ ಹೋಗ್ತದೆ ಅಂತ ಹೇಳುತ್ತಾನೆ. ಗುರುಗಳ ಅನುಗ್ರಹ ಇನ್ನು ವರ್ಧಿಸ್ತಾ ಹೋಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಆದರೆ ಉಳಿದವುಗಳು ಉರಿಬೋದು, ಬೇಕಾದರೆ ಹೋಗ್ಬೋದು. ಉದಂಕನ ಪುಣ್ಯ ಅಂಥ ಪುಣ್ಯ, ಅದಕ್ಕೆ ಪರಮಾತ್ಮ ಉಳಿಸ್ತ ಹಾಗೆ ಕೇಳುತ್ತಾರೆ. ಹಾಗಿದ್ದರೆ ಶಿಷ್ಯರೆಲ್ಲ ಗುರುಗಳ ಹತ್ರ ಓದಿರ್ತಾರೆ, ಗುರುಭಕ್ತಿ ಮಾಡಿರ್ತಾರೆ, ಇವಂದೇನು ಭಾರಿ ಸ್ಪೆಷಾಲಿಟಿ ಈ ಮಧ್ಯೆ ಅಂತ ಪ್ರಶ್ನೆ. ಉದಂಕ ಏನಂತ ಸ್ಪೆಷಲ್ ಗುರು ಸೇವೆ ಮಾಡಿದ್ದ ಅದನ್ನು ಹೇಳೋದಕ್ಕೆ ಹೊರಡ್ತಾರೆ. ಗೌತಮರು ನಾವೆಲ್ಲ ಏನು ಪ್ರಸಿದ್ಧ ಗೌತಮರ ಕಥೆ ಕೇಳಿದ್ದೇವೆ. ಯಾವ ಗೌತಮರು ಅಹಲ್ಯೆಗೆ ಶಾಪ ಕೊಟ್ರಲ್ಲ ಆ ಗೌತಮರ ಕಥೆನೇ ಇತ್ತು. ಗೌತಮ ಅಹಲ್ಯ ದಂಪತಿಯರು ಒಳ್ಳೆ ಗುರುಕುಲ ನಡೆಸ್ತಾ ಇದ್ರು. ಗೌತಮರು ಬಹಳ ಪ್ರಸಿದ್ಧರಾದಂಥ ಋಷಿಗಳವರು, ತುಂಬ ದೊಡ್ಡ ಆಶ್ರಮದಲ್ಲಿ ನಡೆಸ್ತಾ ಇದ್ರು. ಅವರ ಹತ್ರ ಶಿಷ್ಯರುಗಳು ಬರೋದು, ಪಾಠ ಹಚ್ಕೊಳ್ಳೋದು, ಮಂಗಳ ಮಾಡೋದು, ಹೋಗೋದು, ಬರೋದು ಹೋಗೋದು, ಬರೋದು ಹೋಗೋದು ನಡೆದಿತ್ತು. ಸಾವಿರಾರು ಶಿಷ್ಯರುಗಳನ್ನು ತಯಾರು ಮಾಡಿದರು ಗೌತಮ ಮುನಿಗಳು. ಆ ರೀತಿ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಉದಂಕ ಅಂತ ಒಬ್ಬ ಶಿಷ್ಯ, ಆತ ಸೀನಿಯರ್ ಮೋಸ್ಟ್ ಶಿಷ್ಯ. ಆ ಲೆಕ್ಕದೊಳಗೆ ಎಷ್ಟೋ ವರ್ಷ ಆಗಿತ್ತಂತ ಬಂದುಬಿಟ್ಟು, ಭಾರಿ ಹಳೆಯ ಶಿಷ್ಯ. ಎಲ್ಲರೂ ಬರೋದು, ಮಂಗಳ ಮಾಡ್ಕೊಂಡು ಹೋಗೋದು ನಡೆದಿತ್ತು. ಈತನ ಮಾತ್ರ ಕಳಿಸ್ಕೊಟ್ಟಿದ್ದಿಲ್ಲ ಗುರುಗಳು, ಇಟ್ಕೊಂಡ್ಬಿಟ್ಟಿದ್ದು ಹಾಗೆ ಪರ್ಮಿಟ್ ಇಟ್ಕೊಂಡ್ಬಿಟ್ಟಿದ್ದು. ಆತ ಅವಾಗ ಯೋಚನೆ ಮಾಡಲಿಲ್ಲ, ಸುಮ್ಮನೆ ಇದ್ದು ಬಿಟ್ಟು ಆರಾಮವಾಗಿ. ಗುರುಗಳು ಯಾತಕ್ಕೆ ಕಳಿಸ್ಲಿಲ್ಲ ಅಂತ ಕೇಳಿದ್ರೆ ಭಾರಿ ಪ್ರೀತಿ ಅವನ ಮೇಲೆ, ಅವನು ಹೋಗಬಾರದು ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ರಂತೆ. ತುಂಬ ದಿವಸ ಆಗೋಯ್ತು. ಬರ್ತಾ ಬರ್ತಾ ಕೊನೆಗೆ ಉದಂಕನಿಗೆ ವೃದ್ಧಾಪ್ಯನೂ ಬಂದುಬಿಡ್ತು, ವಯಸ್ಸು ಆಗೋಯ್ತು, ಮುದುಕನಾಗಿಬಿಟ್ಟ. ಹಾಗೇನೆ ಗುರು ಸೇವೆ ಮಾಡ್ತಾ ಮಾಡ್ತಾ ಪಾಠ ಕೆಡ್ತಾ ಕೆಡ್ತಾನೆ ಮುದುಕನೂ ಆಗಿಬಿಟ್ಟ. ಆತರಿಗೆ ಅದು ಎಚ್ಚರಣೆನ ಮೈ ಮೇಲೆ, ತಾನು ಮುದುಕನಾಗಿದ್ದು ಗೊತ್ತೇ ಆಗಿಲ್ಲ, ಅಷ್ಟು ಉತ್ಸಾಹದಿಂದ ಮಾಡ್ತಾ ಇದ್ದಾನೆ. ಒಂದು ದಿವಸ ಗುರುಗಳ ಮನೆಗೆ ಈ ಸೌದೆ ತರಬೇಕಾಗಿತ್ತು, ಸೌದೆ ತರಬೇಕಾಗಿತ್ತು. ಅದಕ್ಕಾಗಿ ಆತ ಅಡವಿಗೆ ಹೋದ, ಸೌದೆ ತಂದ. ಹಿಂದಿನ ಕಾಲಕ್ಕೆ ಯಾರು ಏನೇ ಆಗಿರಲಿ, ಗುರುಸೇವೆ ಅಂದರೆ ಫಿಸಿಕಲ್ ಸೇವೆನೇ ಮಾಡಬೇಕಾಗಿತ್ತು. ರಾಜ ಮಹಾರಾಜರು ಬೇಕಾದ್ರೆ ಆಗಿರಲಿ, ಅವರು ಫಿಸಿಕಲ್ ಸೇವೆನೇ ಮಾಡಬೇಕಾಗಿತ್ತು. ಇವತ್ತು ಹಾಗಲ್ಲ, ಅವ್ರು ಮಠ ಕೂಡ ಡ್ರೈವರ್ನ ಕಳಿಸಿಬಿಡ್ತಾರೆ, ಅಷ್ಟರ ಮಟ್ಟಿಗೆ ಪಂಚಾವರ್ತಿ ನೀರ ಮಾಡಿಸಿಕೊಂಡು ಅಂತ ಕಳಿಸಿಬಿಡ್ತಾರೆ. ಅವರು ಅವನೇನು ಭಾಳ ಒಳ್ಳೊಂದು ಎಲ್ಲರೂ ಬಿಟ್ಟು ಅವನು ಕಳಿಸಿಕೊಟ್ಟು ಪ್ರಸಾದ ಕೊಟ್ಟು ಕಳಿಸಿಬಿಡ್ತಾರೆ. ಅರ್ಚಕರುಗಳು ಹಿಂದೆ ಆಗಿರಲಿ, ಅಲ್ಲಿ ಅಂಥವನಾರ ಆಗಿರೋ ನೀವು, ಇವತ್ತು ಒಂದು ಉಳ್ಕೊಂಡಿದೆ. ಅವನು ಪ್ರಧಾನಮಂತ್ರಿ ಮಗನಾಗಿದ್ದರೂ ಕೂಡ ಎಳೆದು ಎಲ್ಲ ಹುಡುಗರತ್ತೆ ಡೆಸ್ಕ್ ಮೇಲೆ ಕೊಡಬೇಕು ಅಂತ ಸೇರಾಗಿ ಕೊಡಿಸೋದಿಲ್ಲ ಅವನನ್ನು. ಅದು ಮೈಸೂರು ಮಹಾರಾಜರ ಮಕ್ಕಳು ಓದಬೇಕಾದ್ರೂ ಕೂಡ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಜೊತೆಗೆ ಕೊಡ್ಬೋದು, ಬೇಕಾದ್ರೆ ಮುಂದೆಗಿಂದ ಕೊಡಿಸ್ಬೋದು ಅಷ್ಟೇ ಹೊರತು ಸ್ಪೆಷಲ್ ಚೇರ್ ಆಗಿ ಕೊಡಿಸೋದಿಲ್ಲ ಅವರನ್ನು. ಯಾರು ಕೊಡಿಸಿದ್ರೆ ಸ್ಕೂಲ್ ಡಿಸಿಪ್ಲೇನೇ ಹೋಗಿಬಿಡ್ತದೆ ಆಮೇಲೆ. ಅಂಥವ್ರಿಗೆ ಮನೆಯಲ್ಲೇ ಪಾಠಶಾಲೆ ಮಾಡ್ಕೊಳ್ಳಿ, ಇಲ್ಲಿ ಸೇರ ಸೇರಿದ್ರೆ ಅದರಂತೆ ಇರಬೇಕು, ಇದು ನಿಯಮ ಇದು. ಆ ಹಿನ್ನೆಲೆಯಲ್ಲಿ ಅವರು ಹಾಗೆ ಮಾಡಬೇಕಾಗಿತ್ತು, ಕರ್ತವ್ಯ ಇತ್ತು, ಹಾಗೆ ನೋಡ್ಕೊಂಡಿದ್ರು ಕೂಡ. ಅಷ್ಟು ವಯಸ್ಸಾದ ಆತ ಆಗಲೂ ಸೌದೆ ತರೋ ಕೆಲಸಕ್ಕೆ ಹೋಗಿದ್ದ, ಸೌದೆನ ಹೊತ್ಕೊಂಡು ಬಂದ. ಈ ವಯಸ್ಸಾಗಿದೆ ಪಾಪ, ಮೊದಲಷ್ಟು ಚಟುವಟಿಕೆಯಿಂದ ಓಡಾಡಲಿಕ್ಕೆ ಆಗ್ತಾ ಇಲ್ಲ. ತಂದ ಭಾರ ಅನ್ನಿಸ್ತು, ಪಾಪ ಹೊರೆ ಹೊತ್ಕೊಂಡು ಆಶ್ರಮಕ್ಕೆ ಬಂದ, ಭಾರ ಅನ್ನಿಸ್ತು, ಧಪ್ಪ ಅಂತ ಹೇಳಿ ಕೆಳಗೆ ಬಿದ್ದುಬಿಡ್ತದೆ. ತಲೆ ಮೇಲಿತ್ತಲ್ಲ, ಸೊ ಕೂದಲು ಸಮೇತನೂ ಬಿದ್ದು ಸಿಕ್ಕಾಕೊಂಡ್ಬಿಡ್ತ, ಕೂದಲು ಸಿಕ್ಕಾಕೊಂಡ್ಬಿಟ್ಟಿತ್ತು, ಅದು ಸಮೇತ ಬಿತ್ತು. ಬಿಡಿಸ್ಕೊಳ್ಳೋಕ್ಕೆ ಅಂತ ಕೂದಲು ನೋಡ್ತಾನೆ ಬಿಳಿ ಕೂದಲು. ಅವಾಗ ಗೊತ್ತಾಯ್ತಂತೆ ತಾನು ಮುದುಕನಾಗಿದ್ದೆ ಅಂತ ಹೇಳಿ ಪುಣ್ಯಾತ್ಮನಿಗೆ. ಅಯ್ಯೋ ನಾ ಮುದುಕನಾಗಿಬಿಟ್ಟಿದ್ದೆ ಅಂತ ಬಿಳಿ ಕೂದಲು ನೋಡಿಕೊಂಡು ಗಾಬರಿ ಆಗಿಬಿಟ್ಟಂತೆ. ನಮಗೆ ಆಶ್ಚರ್ಯ, ಅಷ್ಟು ಸಹ ಗೊತ್ತಿದ್ದಿಲ್ಲ ಅವನಿಗೆ ಬಿಳಿ ಕೂದಲು ಅಂತ ಕೇಳಿದರೆ. ನಮಗೆಲ್ಲ ಯಾತಕ್ಕೆ ಗೊತ್ತಾಗ್ತದೆ, ಇವರು ಹಸ್ರ ಕರಡಿ ನೋಡ್ಕೊತಾನೆ ಗೊತ್ತಾಗ್ತದೆ. ಅದು ಕರಡಿ ನೋಡ್ಕೊಂಡಿರಲಿಲ್ಲ, ಯಾಕೆಂದರೆ ಬ್ರಹ್ಮಚಾರ್ಯ ಕರಡಿ ನೋಡ್ಕೊಳ್ಬಾರದಂತ ನಿಯಮ. ಇವತ್ತು ಬ್ರಹ್ಮಚಾರಿ ನಿಯಮನೇ ಇಲ್ಲ, ಬ್ರಹ್ಮಚಾರ್ಯ ನೋ ನಿಯಮ ಇವತ್ತು. ಆ ನಿಯಮ ಭಾರಿ ಜಾಸ್ತಿ, ಬ್ರಹ್ಮಚಾರಿ ಕರಡಿ ನೋಡ್ಕೊಳ್ಬಾರ್ದು, ಕರಡಿ ನೋಡ್ಕೊಂಡಿದ್ದಿಲ್ಲ. ಇನ್ನು ಸೇವೆ ಮಾಡೋ ಉತ್ಸಾಹ ಇದ್ದಿದ್ದರಿಂದ ಆತನಿಗೆ ಆಯಾಸ ಅನ್ನಿಸ್ತಿದ್ದಿಲ್ಲ. ಉತ್ಸಾಹದಿಂದ ಕೆಲಸ ಮಾಡಿಸಿದಾಗ ಆಯಾಸ ಅನಿಸೋದಿಲ್ಲ. ಯಾರೋ ಬಂದಿರ್ತಾರೆ, ಒಂದೋಟ ನೀರು ಕೊಡಬೇಕಾದ್ರೆ ಭಾರಿ ಸಂಕಟ, ಅಯ್ಯೋ ಎದ್ದೋ ಕೊಡಬೇಕಲ್ಲಪ್ಪ ಅಂಥೇಳಿ ಮಗು ಕೂಸು ಹೊಳುತ್ತೆ, ಓಡಿ ಬಂದು ತಂದುಕೊಡ್ತಾರೆ ತಕ್ಷಣ. ಯಾಕೆಲ್ಲಿ ಪ್ರೀತಿ ಇದೆ, ಅಲ್ಲಿ ಪ್ರೀತಿ ಇದ್ದಲ್ಲಿ ಆಯಾಸ ಅನಿಸೋದಿಲ್ಲ. ಪ್ರೀತಿ ಇಲ್ಲದ ಕಾಲಕ್ಕೆ ಪ್ರತಿಯೊಂದು ಕೆಲಸನೂ ಕಡ್ಡಿ ಗುಡ್ಡ ಆಗುತ್ತೆ, ಅವ್ರಿಗೆ ಗುಡ್ಡ ಕಡ್ಡಿ ಆಗುತ್ತೆ. ಆ ಥರ ಮನೆಯ ಮಕ್ಕಳು ಊರಿಗೆ ಬಂದರೆ ಆತ 12 ಗಂಟೆ ಬೇಕಾದ್ರೆ ಅದೇ ಅಡುಗೆ ಮಾಡ್ತಾರೆ, ಬೇರೆಯವ್ರು ಬಂದು ಮಧ್ಯಾಹ್ನ 12 ಗಂಟೆಗೆ ಮನೆಯಲ್ಲಿ ಕಳಿಸಿಬಿಡ್ತಾರೆ. ಯಾಕೆಂದರೆ ಮನಸ್ಸಿಲ್ಲ ಆಗುತ್ತೆ ನೋಡಿ, ಇದು ಲೋಕದ ಸೈಕಾಲಜಿ, ಯಾರು ಒಬ್ಬಿಬ್ಬರದಲ್ಲ, ಎಲ್ಲರೂ ನಡೆಯೋದೇ ಹಾಗೆ. ಆ ದೃಷ್ಟಿಯಲ್ಲಿ ಆ ನಿಯಮ ಪಾಲನೆ ಮಾಡಿದ್ರೆ ಹಾಗಾಗ್ತಿತ್ತು. ಉತ್ಸಾಹದಿಂದ ಕೆಲಸ ಮಾಡ್ತಿದ್ನಲ್ಲ ಆತನಿಗೆ ಆಯಾಸ, ಅವತ್ತೇನೋ ಪ್ರಾರಬ್ಧವಶಾತ್ ಅನ್ನಿಸ್ತು. ಪಾಪ ನೋಡ್ತಾನೆ ಬಿಳಿ ಕೂದಲುಗಳು ನೋಡಿದ, ಭಾಳ ಅಳತು ಹಾಕುತ್ಕೊಂಡು ಕಣ್ಣಲ್ಲಿ ನೀರು ಬಂತಂತೆ, ನೀರು ಸುರಿತಾ ಇದೆ. ತಕ್ಷಣ ಗುರುಗಳ ಮಗಳು ಚಿಕ್ಕ ಹುಡುಗಿಯವಳು ಓಡಿ ಬಂದು ಎರಡು ಬಹುಶಃ ಕೈ ಅಡ್ಡ ಹಿಡಿದಂತ ಹೀಗೆ ಅದಿಷ್ಟು ನೀರು ಕೈಯಲ್ಲಿ ಬಿತ್ತು. ಕೈಯಲ್ಲಿ ಬಿತ್ತಷ್ಟು ಕೈ ಸುಟ್ಟು ಹೋಗ್ಬಿಡ್ತಂತ ಅವಳು ಪೂರ್ತಿ ಕೈ ಸುಟ್ಟು ಹೋಯ್ತದೆ. ಅಂಥ ನೀರು ಅಂದರೆ ಒಳ್ಳೆಯವರ ಕಣ್ಣಲ್ಲಿ ನೀರು ಬಂದರೆ ಅದು ಬೆಂಕಿ ಆಗ್ತದೆ ಅಂತ ಹೇಳಿದ್ದಾರೆ. ಕಣ್ಣಲ್ಲಿ ನೀರು ತರಿಸಬಾರದು ಅಂತ ಹೇಳಿದ್ದಾರೆ. ರಾಮಾಯಣದಲ್ಲಿ ಈ ಮಾತು ಬರ್ತದೆ, ಉಲ್ಲಂಘ್ಯ ಸಿಂಧೋಹೋ ಸಲೀಲಂ ಸಲೀಲಂ ಯಶೋಕವನ್ಹಿಂ ಜನಕಾತ್ಮ ಜಾಯಾಹ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿತಂ ಪ್ರಾಂಜಲಿ ರಾಂಜನೇಯಂ. ಅದರ ಅರ್ಥ ಏನು ಅಂದರೆ, ಹನುಮಂತ ಲಂಕಾಪಟ್ಟ ಸುಳ್ಳಕ್ಕಿಟ್ಟ ಬೆಂಕಿ ಬಾಲದ ಬೆಂಕಿ ಅಲ್ಲ, ಸೀತಾದೇವಿಯ ಕಣ್ಣಲ್ಲಿ ನೀರು ತರಿಸಿದ್ನಲ್ಲ ಆ ಕಣ್ಣೀರಿನ ಬೆಂಕಿ ಅಂತ ಹೇಳಿದ್ದಾರೆ. ಬಡವರ ಕಣ್ಣಲ್ಲಿ ನೀರು ತರಿಸಿದ್ರೆ ಒಳ್ಳೇದಾಗೋದಿಲ್ಲ ಅಂತಾರಲ್ಲ, ಹಾಕಿ ಈ ನೀರು ಬೆಂಕಿ ಇದ್ದಾಗ ಉರಿತದೆ ಹೋಗಿಬಿಡ್ತದೆ ಆ ನೀರು. ಅದು ಹಾಗಲ್ಲ, ಕಣ್ಣೀರು ಸುರಿಸಿಬಿಡ್ತಾನೆ, ಅದು ಯಾವ ಬೆಂಕಿಯಾಗಿ ಬರುತ್ತೋ ಗ್ಯಾರಂಟಿ ಇಲ್ಲ, ಬಂದರೆ ಆರಿಸಲಿಕ್ಕೆ ಬರೋದಿಲ್ಲ, ಅದು ಆರಿಸಲಿಕ್ಕೆ ಬರದಂಥ ಬೆಂಕಿ ಬರ್ತದೆ. ಅದಕ್ಕಾಕಿ ಏನು ಮಾಡಿಲ್ಲಂತೆ, ಇವನು ಪಾಪ ದುಃಖಪಟ್ಟರೆ ಆಶ್ರಮಕ್ಕೆ ಒಳ್ಳೇದಾಗೋದಿಲ್ಲ ಅಂತ ಹೇಳಿ ತಕ್ಷಣ ಬಹುಶಃ ಹಿಡಿದ್ಲಂತೆ. ಆಗ ಅದು ಕೇಳ್ತಾನೆ, ಅಮ್ಮ ನೀನಾಗಿ ಕೈ ಹಿಡಿದಿ ಅಂತ ಕೇಳ್ತಾನೆ. ಇಲ್ಲ, ಇವನೊಂದು ಕೆಳಗೆ ಬಿದ್ದ ಹನಿ, ಇವತ್ತು ಎಷ್ಟು ಜನ ಬ್ರಾಹ್ಮಣ ನೋಯಿಸ್ತಾರೋ ಲೆಕ್ಕನೇ ಇಲ್ಲ, ಮನುಷ್ಯ ಬಹಳ ತಪ್ಪದು ಒಂದು. ಆ ಕ್ಷಣಕ್ಕೆ ಇಲ್ಲ, ನಿನ್ನಿಂದ ಇಡೀ ಒಂದು ಹನಿ ಬಿದ್ದರೆ ಸಾಕು ಭೂಮಿ ಉರಿದು ಹೋಗುತ್ತೆ ಅಂತ ಹೇಳ್ತಾಳಪ್ಪ. ನನ್ನ ಕೈ ಹೋದರೂ ಪರವಾಗಿಲ್ಲ, ಕೈ ಸುಟ್ಟು ಹಾಗೆ ಬಿದ್ದುಬಿಟ್ಟು ಅಂತ, ಅಂಥ ನೋವಾಯ್ತು. ಹಾಗೆ ಅದು ದುಃಖ ಅಲ್ಲ, ಭೂಮಿ ಉಳಿತಲ್ಲ ಸಂತೋಷಪಟ್ಟಂತೆ. ಮಿಲಿಟರಿಯಲ್ಲಿ ತಮ್ಮ ಪ್ರಾಣ ಕೊಟ್ಟು ದೇಶ ಕಾಪಾಡ್ತಾನಲ್ಲ ಹಾಗೆ. ಆ ಕ್ಷಣದಲ್ಲಿ ಅವನು ಯೋವರಾಗ ಅಳುತ್ತಂದ್ರೆ ಗುರುಗಳು ಬಂದ್ರೆ ಅಲ್ಲಿಗೆ, ಏನು ಉತ್ತಂಕ ಯಾಕೆ ಅಳತಿ ಅಂತ ಕೇಳಿದರು. ಸ್ವಾಮಿ, ಹೀಗಾಗಿದೆ ಪರಿಸ್ಥಿತಿ, ನನ್ನ ಸ್ಥಿತಿಯ ನೋಡಿ, ಹಣ್ಣನ್ನು ಮುದುಕನಾಗ್ತಾ ಇದ್ದೇನೆ, ವಯಸ್ಸಾಗೋಗ್ಬಿಟ್ಟಿದೆ, ನನಗಿನ್ನು ನೀವು ಮಂಗಳನೇ ಮಾಡಿಲ್ಲ, ವಾಪಸ್ಸೇ ಕಳಿಸಿಲ್ಲ, ನಾನು ಏನು ತಪ್ಪು ಮಾಡಿದ್ದೆ ಅಂತ ಕೇಳಿದ್ನಂತೆ. ಏನು ತಪ್ಪು, ಎಷ್ಟು ಜನ ಬಂದರು, ಬಂದರು ಹೋದರು ಆಗೋದು ಎಷ್ಟು, ನನಗಿಂತ ದಡ್ಡರೆಲ್ಲ ಹೋದರು ಅಂತ ಹೇಳ್ತಾನೆ. ನಾನು ದಡ್ಡ ಅಂತ ಇಟ್ಕೊಳ್ಳೋದು, ಅದಕ್ಕಿಂತ ದಡ್ಡರು ಹೋಗಿದ್ದಾರೆ. ಇವತ್ತು ಥರ್ಡ್ ಕ್ಲಾಸ್ದನ್ನೇ ಮನೆಗೆ ಕಳಿಸಿ ರ್ಯಾಂಕನ್ನು ಅಲ್ಲೇ ಇಟ್ಕೊಂಡ್ಬಿಟ್ರೆ ಸಂಕಟ ಆಗ್ಬೋದು. ನಾನೇನು ತಪ್ಪು ಮಾಡಿದ್ದೆ ಅಂತ ಕೇಳಿದ್ನಂತೆ. ಆ ಹೇಳ್ತಾರೆ, ಉತ್ತಂಕ ನೀನು ತಪ್ಪು ಮಾಡಿದ್ದಲ್ಲ, ನೀನು ಭಾರಿ ಬುದ್ಧಿವಂತ, ಭಾರಿ ಒಳ್ಳೆ ಶಿಷ್ಯ, ಅದಕ್ಕೆ ಇಟ್ಕೊಂಡಿದ್ದೆ ನಾನು. ನಿನ್ನ ಕಳಿಸೋಕೆ ಮನಸ್ಸು ನನಗೆ ಬರಲಿಲ್ಲ ಅಂತ ಹೇಳಿ ಕಳಿಸ್ತಾನೆ, ಅದಕ್ಕೆ ನನ್ನ ಮನಸ್ಸು ಬರಲಿಲ್ಲ, ಅದಕ್ಕೆ ಇಟ್ಕೊಂಡಿದ್ದೆ. ನೀನು ದಡ್ಡ ಅಂತ ಅಲ್ಲ, ನೀನು ಕೆಟ್ಟವನು ಅಂತ ಅಲ್ಲ, ಬಹಳ ಪ್ರೀತಿಯಿಂದ ಇಟ್ಕೊಂಡಿದ್ದೆ ಹೊರತು ನನಗೆ ಯಾವುದಂತ ಭಾವನೆ ಇರಲಿಲ್ಲ. ಇವಾಗ ಇವತ್ತೇ ಕಳಿಸ್ತೇನೆ, ಕಳಿಸ್ಬೇಕಂತ ಕೇಳಿದ್ರಂತಪ್ಪ. ಇವತ್ತೇ ಕಳಿಸ್ಬಿಡ್ತೇನೆ, ಆಯ್ತೋ ಇಲ್ಲೋ, ನೀನು ಓದಿದ್ದೆಲ್ಲ ಮೂಸ್ ಹೋಗಿಬಿಟ್ಟಿದೆ, ಏನು ಸಮಸ್ಯೆ ಇಲ್ಲ, ನನಗೆ ನೀನು ಬೇಕು ಅಂತ ಇಟ್ಕೊಂಡಿದ್ದೆ ಅಂತ ಹೇಳಿದರಂತೆ. ಇದು ಬಹಳ ಒಳ್ಳೆ ಮಾತಿದ್ದು. ಒಂದು ಮಂತ್ರಾಲಯದಲ್ಲಿ ಹಾಗಾಯ್ತಂತೆ, ಯಾರೋ ಒಬ್ಬ ಸುಧಾ ಪಂಡಿತರು ಪಾಪ, ಅಲ್ಲಿ ಹೋಗಿ ಪಾರಾಯಣ ಮಾಡ್ತಾ ಸೇವೆ ಮಾಡ್ತಿದ್ದಾರೆ. ದಿವಸ ಪಾರಾಯಣ ಮಾಡಿದ್ದು ಮಾಡಿ, ಸುಧಾ ಪರಿಮಳ ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಆದರೂ ಅವ್ರಿಗೆ ಮಂತ್ರಾಕ್ಷತೆಯೇ ಇಲ್ಲ, ಫಲಮಂತ್ರಾಕ್ಷತೆಯೇ ಇಲ್ಲ. ಇದು ಯಾರು ಬರ್ತಾರೆ, ಮೂರು ದಿವಸತ್ತೇವೆ ರಾಯರು ಬಂದು ಫಲಮಂತ್ರ ಹಿಡ್ಕೊಟ್ರು ಅಂತ ಹೋಗ್ಬಿಡೋದು, ಏಳು ದಿವಸಕ್ಕೆ ಹೋಗೋದು, ತಿಂಗಳಿಗೆ ಹೋಗೋದು. ಇವ್ರು ವರ್ಷಗಟ್ಟಲೆ ಆದರೂ ಪತ್ತೇರು ಸುಳಿವು ಕೂಡ ಇಲ್ಲ. ಎಷ್ಟೋ ಜನಕ್ಕೆ ಒಳ್ಳೆಯವ್ರಿಗೆ ಒಂದು ಕನಸು ಬಿಡೋದಿಲ್ಲ, ಕೆಟ್ಟವ್ರಿಗೆ ದಿನ ಕನಸು ಬಿಡುತ್ತಾರೆ. ಏನೇನೋ ಬಂದಾಗೆ ಹುಡುಗವ್ರಿಗೆ ಇವರೇ ಓದೋದ ತಪ್ಪೇನೋ ಇದೇ ವಾಸಿ ಅಂತ ತಿಳ್ಕೊಂಡ್ಬಿಡ್ತು. ಅವನೇನೋ ಟಾಯ್ಲೆಟ್ ಮಾಡಿ ಸೇರೋನು, ಏನೋ ತಿನ್ನೋನು, ನೆಟ್ಟಿಗೆ ಸಂಧ್ಯಾ ಸ್ನಾನ ಇಲ್ಲ, ಪೂಜೆ ಇಲ್ಲ, ಅಂಥವ್ರಿ ಬಲಬೇಗ ಫಲ, ಇವರಿರೋದು ನಿಧಾನ ಫಲ. ನಮಗೆ ಅನಿಸ್ತದೆ ಕೆಟ್ಟವರೆಲ್ಲ ಸುಖವಾಗಿರ್ತಾರೆ, ಒಳ್ಳೆಯವರಿಗೆ ಭಾರಿ ಕಷ್ಟ ಅನಿಸ್ತದೆ ಎಷ್ಟೋ ಸಲ. ಇದು ಯಾತಕ್ಕೆ ಎಂಬುದಕ್ಕೆ ಉತ್ತರ ಸಿಗ್ತದೆ ಅಲ್ಲಿ. ಒಳ್ಳೆ ಉದ್ಬೋಧಕವಾದ ಕಥೆ ಇದು. ಎಲ್ಲ ಬರೋದು ಹೋಗೋದು ನಡೆದಿತ್ತು. ಆ ಪಂಡಿತರಿಗೆ ಭಾರಿ ದುಃಖ ಆಯಿತು, ಪಾಪ ಏನು ರಾಯರು ಹೀಗೆ ಮಾಡ್ತಿದ್ದಾರಲ್ಲ, ನಾನು ನೋಡಿದ್ರೆ ಅವರೇ ಬರದ ಪರಿಮಳನ, ನಾನು ಟೀಕಾ ಸಮೇತ ಟೀಕಾರಾಯರು ಸುಧಾ ಓದ್ತಾ ಇದ್ದೇನೆ, ಅನುವ್ಯಾಖ್ಯಾನಿಗಳನ್ನು ನಿರಂತರ ಸ್ವರ್ಮೂಲ ಪಾಲನೆ ಮಾಡ್ತಾ ಕೂತಿದ್ದೇನೆ, ನನಗೆ ಒಂದು ದಿವಸ ಮಂತ್ರಾಶ್ದೆ ಕೊಟ್ಟಿಲ್ಲ, ದರ್ಶನ ಕೊಟ್ಟಿಲ್ಲ, ಯಾರ್ಯಾರಿಗೋ ಕೊಟ್ಟು ಕೊಟ್ಟು ಕಳಿಸ್ತಾರಲ್ಲ, ಅದು ಬೇಕು ಇದು ಬೇಕು ಅಂತ ಕೇಳಿದರೆ ಕೊಡ್ತಾರೆ, ನಾನೇನು ಬೇಡ ಅಂತ ಸುಮ್ಮನೆ ನಿಶ್ಚಿಂತೆಯಾಗಿ ಅನುಗ್ರಹ ಮಾಡಿರಿ ಅಂತ ಕೇಳಿದರೆ ನನಗೆ ಫಲ ಕೊಡೋದಿಲ್ಲಲ್ಲ, ಯಾತಕ್ಕೆ? ಎಷ್ಟೋ ದಿನಕ್ಕಿಂತ ಸಂಶಯ ಬಂದರೆ ಪುತ್ರ ಇದು ಹಾಡಿ ಅಳ್ತಾ ಮತ್ತೇನು ಊಟನೇ ಮಾಡಿ ಕುತ್ಕೊಂಡ್ಬಿಟ್ಟದ್ದು, ಅಳತಾ ಕೂತ್ಬಿಟ್ಟಿರಂತ ಹಾಗೆ. ಏನೋ ನಾನು ಭಾಯ ಅಯೋಗ್ಯ ಅಂತ ಕಾಣಿಸ್ತದೆ ಹಾಗಿದ್ದರೆ, ರಾಯರ ಮನಸ್ಸಿಗೆ ಬಂದಿಲ್ಲ ಅಂತ ಅಳತಾ ಕೂತ್ಕೊಂಡ್ಬಿಟ್ಟ. ಆಗ ರಾತ್ರಿ ಸ್ವಪ್ನ ಅವನಿಗೆ ಬೆಳಗಿನ ಜಾವದೊಳಗೆ ಆಚಾರ್ಯ ಹೇಳಿದ್ರಂತ, ರಾಯರು ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗಬೇಡ್ರಿ, ನಿಮ್ಮ ಸೇವೆ ಬಹಳ ಹಿಡಿಸಿದೆ ನನಗೆ, ಉಳಿದವರ ಸೇವೆ ನಮ್ಮ ಅದ್ದು ಹೋದ್ರೆ ಸಾಕು ಅನಿಸುತ್ತೆ, ಗಲೀಜು ಮಾಡಿಬಿಡ್ತಾರೆ ಜನ, ಬೇಗ ಹೋಲಂತ ಕೊಟ್ಟು ಕಳಿಸಿಬಿಡ್ತೇನೆ ಅಂತ ಹೇಳ್ತಾರೆ. ಇದ್ರು ಇನ್ನೂ ಹಾಗೆ ಮಾಡ್ತಾರೆ ಅಂತ ಕಳಿಸಿಬಿಡ್ತೇನೆ, ನೀವು ಹಾಗಲ್ಲ, ಒಳ್ಳೆ ಜ್ಞಾನ ಕಾರ್ಯ ಮಾಡ್ತಾ ಇದ್ದೀರಿ, ನಾನು ಭಾರಿ ಖುಷಿಯಾಗುತ್ತೆ, ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ ನಿಮ್ಮನ್ನು ಅಂತ ಹೇಳಿದರೆ. ಅದು ಮಾತಾಡ್ತಾ ಕೂತಿರ್ತಾರೆ, ಊಟಕ್ಕೆ ಕೂತಿರ್ತಾರೆ, ಒಳಗೆ ನಿಧಾನ ಬಿಡಿಸ್ತಾರೆ, ಬಿಟ್ಟು ಕಡೆ ಅಷ್ಟೇ ಕಳಿಸಿಬಿಡ್ತಾರೆ, ಬಿಟ್ಟು ಅನ್ನ ಕಳಿಸಿಬಿಡ್ತಾರೆ, ಅದಕ್ಕೆ ಒದರ್ತಿರ್ತಾರೆ, ಮತ್ತೆ ಅಮ್ಮ ಅಮ್ಮ ಅದು ಊಟ ಮಾಡೋಕ್ಕೆ ಬಿಡೋದಿಲ್ಲ, ಅವನು ತಕ್ಷಣ ಹಾಗೆ ಕಳಿಸಿಬಿಡ್ತಾರೆ, ಇವ್ರು ನಿಧಾನ ಬಿಡು, ಉಪಚಾರ ಮಾಡಿ ಬಿಡಿಸ್ತಾರೆ. ಯಾಕೆ? ಇವ್ರು ಬೇಕಾದವರು, ಒಳಗೆ ಕರೀತಾರೆ, ಒಳಗೆ ಕೂಡ ಕರೆ, ಅಲ್ಲೇ ಹಾಗೆ ಕಳಿಸಿಬಿಡ್ತಾರೆ. ಅದಕ್ಕೇನೆ ಅವ್ರು ಬಂದರೆ ಇನ್ನೂ ಅಪಾಸ ಮಾಡ್ತಾರೆ ಅಂತ ಬೇಗ ಕೊಡ್ತೇನೆ ಫಲ, ಒಳ್ಳೆ ಜ್ಞಾನ ಕಾರ್ಯ ಮಾಡ್ತಾ ಇದ್ದೀರಿ, ಅದಕ್ಕೆ ಭಾರಿ ಸಂತೋಷ ಆಯಿತು ನನಗೆ, ದೊಡ್ಡ ಫಲ ಕೊಡೋಣ ಅಂತ ಕಾಯ್ತಾ ಇದ್ದೇನೆ, ನೀವು ದುಃಖ ಪಡಬೇಡ್ರಿ ಅಂತ ಹೇಳಿ. ಅದೇ ಕೇಸ್ ಇದು, ಒಂದು ಸಿಮಿಲರ್ 100% ಸಿಮಿಲರ್ ಕೇಸ್. ಆಗ ಅವ್ರಿಗೆ ಭಾರಿ ಆನಂದವಾಯ್ತು ಅಂತ, ಆಶ್ಚರ್ಯವಾಯ್ತು ಅಂತ. ನಮ್ಮ ಇವ್ರದೆ ನೋಡಿ, ಸುಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯರನ್ನ ಪಡೆಯೋಕ್ಕೋಸ್ಕರ ಮಧ್ಯಗೆ ದಂಪತಿಗಳು ಉಡುಪಿಗೆ ಹೋಗಿ ಅನಂತೇಶ್ವರ ಸೇವೆಯನ್ನ ಒಂದಿವಸ ಎರಡು ದಿವಸ ಮಾಡಲಿಲ್ಲ, ಒಂದೆರಡು ತಿಂಗಳು ಮಾಡಲಿಲ್ಲ, ಒಂದೆರಡು ವರ್ಷ ಮಾಡಲಿಲ್ಲ, 12 ವರ್ಷ ಮಾಡ್ತಾರೆ. ಭೇಜೆ ಭುಜಂಗ ಶಯನಂ ಜುಷಡಬ್ಧ ಕಾಲ, 12 ವರ್ಷಗಳ ಸೇವೆ. ಒಂದು ದಿವಸ ಅವ್ರಿಗೆ ಒಳ್ಳೆ ಯಾವ ಸ್ವಪ್ನವೂ ಆಗಲೇ ಇಲ್ಲ, ಸ್ವಪ್ನ ಆಗುತ್ತೆ ಅಂತ ಆಗಲೇ ಇಲ್ಲ, ಕೊನೆಗೂ ಆಗಲಿಲ್ಲ, ಸ್ವಪ್ನ ಆಗಲಿಲ್ಲ, ಆಚಾರ ಹುಟ್ಟೆ ಅವತಾರ ಮಾಡೇ ಬಂದುಬಿಟ್ರೆ ಆಚಾರ್ಯ ಅಂದರೆ. ಆಗ ನಮ್ಮ ಒಳ್ಳೆ ಸೇವೆ ಮಾಡಿದರೆ, ಹೆಚ್ಚೆಚ್ಚು ದಿವಸ ನಮ್ಮ ಸೇವೆ ದೇವತೆಗಳು ಗುರುಗಳು ತಗೊಂಡ್ರೆ ಭಾರಿ ಸಂತೋಷಪಟ್ಟಿದ್ದಾರೆ ಅಂತ ಅರ್ಥ. ಬೇಗ ಕೊಟ್ಟರೆ ಏನೋ ಇದಾಗಿದೆ ಅಂತ ಅರ್ಥ. ಒಂದು ವರ್ಷ ಡಿಸ್ ಎರಡು ವರ್ಷ ಐ ಟಿ ಐ ಟ್ರೈನಿಂಗ್, 2 ವರ್ಷಕ್ಕೆ ಮುಗಿದೋಗ್ಬಿಡುತ್ತೆ, ಇಪ್ಪಳ 3 ವರ್ಷಕ್ಕೆ ಮುಗಿಯುತ್ತೆ, ಡಿಗ್ರಿ ಲೇಟಾಗಿ ಮುಗಿಯುತ್ತೆ, ಪಿ ಎಚ್ ಡಿ ಇನ್ನೂ ಲೇಟಾಗಿ ಮುಗಿಯುತ್ತೆ, ದಡ್ಡ ಅಂತ ಅರ್ಥನಾ? ಹೆಚ್ಚು ಹೋದವರಿಗೆ ಜಾಸ್ತಿ ಅವಕಾಶ ಕೊಡ್ತಾರೆ, ಕಡಿಮೆ ಹೋದರೆ ಬೇಗ ಕಳಿಸಿಬಿಡ್ತಾರೆ ಅಷ್ಟೇ. ಅದಕ್ಕೆ ಯೋಚನೆ ಮಾಡಬೇಡ ಅಂತ ಕಳಿಸಿಕೊಟ್ಟಿದ್ದೆ ನಾನು, ನಿನಗೆ ಒಳ್ಳೆ ಖುಷಿಯಾಗಿದೆ, ನಿನ್ನ ಕೊಡ್ತೇನೆ ತಗೋ, ಇವತ್ತೇ ಕೊಡ್ತೇನೆ ಹೋಗು ಅಂತ ಹೇಳಿದಾಗ ಆಗ ಅರ್ಥ ಆಯಿತು ಉದಕ್ಕೆ, ಭಾರಿ ಸಂತೋಷಪಟ್ಟ. ಆಗ ಅವ್ರು ಹೇಳ್ತಾರೆ, ನೋಡು ಉದಂಕ, ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ ನನಗೆ, ನೀನು ಬೇಕಾದ ಕೇಳು ಕೊಡ್ತೇನೆ, ಅಷ್ಟು ಪ್ರೀತಿ ಇದೆ, ನೀನು ಏನು ಬೇಕು ಹೇಳು ಕೊಡ್ತೇನೆ ಅಂತ ಹೇಳಿದರೆ. ಆಗ ಹೇಳ್ತೇನೆ, ಸ್ವಾಮಿ ನನಗೇನು ಬೇಡ, ಇಷ್ಟು ಅನುಗ್ರಹ ಮಾಡಿದ್ದರೆ ಭಾರಿ ಖುಷಿ ಆಯ್ತಾ ನನಗೆ, ಸಂತೋಷವಾಯ್ತು ಅಂದ್ರೆ. ಅವ್ರು ಹೇಳ್ತಾರೆ, ಸ್ವಾಮಿ ನಿಮಗೆ ಗುರುದಕ್ಷಿಣೆ ಕೊಡ್ತೇನೆ, ಏನು ಬೇಕು ಅಂತ ಕೇಳುತ್ತೆ. ಗುರುದಕ್ಷಿಣೆ ಕೊಡ್ತೇನೆ, ಏನು ಬೇಕು ಕೇಳಿಕೊಡ್ತೇನೆ. ಹಿಂದಿನ ಕಾಲದ ಪದ್ಧತಿ ಅದು. ಗುರುದಕ್ಷಿಣೆಯನ್ನು ಕೊಟ್ಟು ಮನೆ ವಾಪಸ್ ಹೋಗಬೇಕು. ಇವತ್ತು ಗುರುದಕ್ಷಿಣೆ ಕೊಟ್ಟೆ ಅಡ್ಮಿಟ್ ಆಗಬೇಕು. ಇವತ್ತು ಉಲ್ಟಾ ಪಟ್ಟ. ಇವತ್ತು ಫೀಸ್ ಕೊಟ್ಟು ಅಡ್ಮಿಟ್ ಆದರೆ ಇವತ್ತಿನ ಪದ್ಧತಿ, ಆ ಫೀಸ್ ಕೊಟ್ಟೆ ವಾಪಸ್ ಹೋಗಬೇಕು ಅಂತ ಅವತ್ತಿನ ಪದ್ಧತಿ. ಕೊನೆಯೇ ಕೊಡಬೇಕು. ಶಿಷ್ಯ ಬರೀ ಕೈ ಬಂದು ಏನು ಕೊಡೋ ಸ್ಥಿತಿಯಲ್ಲಿ ಇರೋದಿಲ್ಲ, ಕೊನೆಗೆ ದರ್ಶನ ಕೊಡ್ತಾನೆ. ಆದ್ದರಿಂದ ಏನು ದರ್ಶನ ಕೊಡಬೇಕು ಕೇಳಿ ಅಂತ ಕೇಳಿದ ತಕ್ಷಣ ಹೇಳ್ತಾರೆ, ನೋಡು ಉದಂಕ, ನೀನು ಒಳ್ಳೆ ಸೇವೆ ಮಾಡಿದ್ದಿ, ಜ್ಞಾನ ಸಂಪಾದನೆ ಮಾಡಿದ್ದಿ, ಅದಕ್ಕಿಂತ ದೊಡ್ಡ ದರ್ಶನ ನನಗೆ ಬೇಕಿಲ್ಲ, ನನಗೆ ಯಾವ ದರ್ಶನ ಬೇಡ ಅಂತ ಹೇಳಿಬಿಟ್ಟು. ಒಳ್ಳೆ ಗುರುಗಳು ಹೇಗಿರ್ತಾರೆ ನೋಡಬೇಕು. ಎಂಥ ಆಶ್ಚರ್ಯ ಇವತ್ತಿನ ದಿವಸ. ಇವತ್ತು ರ್ಯಾಂಕ್ ಸ್ಟೂಡೆಂಟ್ಗೂ ಯೂನಿವರ್ಸಿಟಿ ಕೊಟ್ಟು ಫೀಸ್ ವಾಪಸ್ ಕೊಡೋದಿಲ್ಲ. ಹುಡುಗರಿಗೆ ಕೊಡೋದು ಬೇಡ, ಬರ್ದಿಸ್ಕೊಂಡ್ಬಿಡ್ತಾರೆ ಹೋಗಲಿ. ರ್ಯಾಂಕ್ ಬಂತು ಅಂತೇಳಿ ಒಬ್ಬನೂ ವಾಪಸ್ ಕೊಡೋದಿಲ್ಲ. ಯಾವ ಯಾವ ರ್ಯಾಂಕ್ ವಾಪಸ್ ಕೊಡ್ತೇವೆ, ಸರ್ಟಿಫಿಕೇಟ್ ಕೊಡ್ತಾರೆ ಹೊರತು ಇದು ವಾಪಸ್ ಕೊಡೋದಿಲ್ಲ. ಆದರೆ ಅಲ್ಲಿ ನೋಡಿ ಗುರುದಶ್ ಏನು ಬೇಡ ಹಂಗೆ ಅಂತ ಹೇಳಿಬಿಟ್ರೆ, ನೀನು ಜ್ಞಾನ ಕಾರ್ಯ ಮಾಡ್ಕೊಂಡಿರ್ತೀಯಲ್ಲ ಅದೇ ಸಾಕ್ತಾರೆ. ಅದನ್ನೇ ಭಾಗವತಲ್ಲಿ ಹೇಳ್ತಾರೆ, ದಕ್ಷಿಣ ಜ್ಞಾನ ಸಂದೇಶ. ಗುರುಗಳು ಹೇಳಿದ ಮಾತನ್ನು ಅರ್ಥ ಮಾಡ್ಕೊಂಡು ಅದನ್ನು ಬದುಕಿದರೆ ಅದಕ್ಕಿಂತ ದೊಡ್ಡ ಗುರುದಕ್ಷಿಣೆ ಬೇಕಿಲ್ಲವಂತೆ. ನಿಜವಾದ ಗುರುಗಳಿರ್ಬೇಕಾದ ಅದು ಒಂದೇನೆ. ಉಳಿದೇನು ಕೊಟ್ಟರು ಶಿಷ್ಯ ಹೋಗುತ್ತೆ. ಇವತ್ತಲ್ಲ ಅದು ಶಾಶ್ವತ ಅಲ್ಲ. ಅದು ಅವ್ರಿಗೆ ಜ್ಞಾನ ಕಾರ್ಯ ಮಾಡ್ಕೊಂಡು ಪಾಠ ಪ್ರವಚನ ಮಾಡ್ತಾ ಮಾಡ್ತಾ ಹೋದರೆ ಅದು ಪರ್ಮನೆಂಟಾಗಿ ಬರುತ್ತೆ. ಇಲ್ಲದೆ ಹೋದರೆ ನಶ್ವರ, ನನಗೆ ಸಾಕು ಹೋಗ ಅಂತ ಹೇಳಿಬಿಟ್ರಂತೆ. ಆಗ ಅದು ಹೇಳ್ತಾನೆ, ಸ್ವಾಮಿ ನನಗೆ ದಯವಿಟ್ಟು ನೀವು ಕೇಳಲೇಬೇಕು, ಏನಾದರೂ ಒಂದು ಕೊಟ್ಟೆ ಹೋಗ್ತೀರಿ ಅಂತ ಹೇಳಿದಾಗ, ನೋಡಪ್ಪ ನನಗಂತೂ ಬೇಡ, ಬೇಕಾದ್ರೆ ನಿನ್ನ ಗುರುಗಳೇ ನಿನ್ನ ನನ್ನ ಹೆಂಡತಿ ಯಜಮಾನ ಮನೆಯವನ್ನು ಕೇಳ್ಕೋಬೇಕಾದ್ರೆ ನನಗಂತೂ ಬೇಡ ಅಂತ ಹೇಳಿಬಿಟ್ರೆ. ಆಗ ಆತ ಹೇಳ್ತಾನೆ, ನಾನು ಬರ್ತೇನೆ ಅಂತ ಹೇಳ್ತಾ ಅವ್ರು ಹೇಳಿದ್ರೆ ಅಂತ, ನೋಡು ಉದಂಕ, ನಿಮ್ಮ ಎಷ್ಟು ಪ್ರೀತಿ ನನಗಿದೆ ಅಂದರೆ, ನನ್ನ ಮಗಳನ್ನು ಕೊಟ್ಟು ನೀನು ಮದುವೆ ಮಾಡ್ತೇನೆ, ಸ್ವೀಕಾರ ಮಾಡೋದು. ನನ್ನ ಮಗಳನ್ನು ನಾನು ನಿಂದಷ್ಟು ಕೊಡಬೇಡ, ನಾನೇ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ, ಮದುವೆ ಆಗು ಅಂತ ಹೇಳಿದ್ರಂತೆ. ಆದರೆ ಒಂದು ಕಂಡೀಷನ್ ಹಾಕ್ತಾರೆ, ನೀನು ಮುದುಕನಾಗಿಬಿಟ್ಟಿದ್ದೆ, ಈಗಾಗಲೇ ಮುದುಕನಾಗಿಬಿಟ್ಟಿದ್ದೆ, ನಿನಗೆ ಒಳ್ಳೆ ಜ್ಞಾನ ಸಿದ್ಧಿ ಕೊಟ್ಟಿದ್ದೇನೆ, ನನ್ನ ಸಿದ್ಧಿಯಿಂದ ಅದನ್ನು ಉಪಯೋಗಿಸು, ಉಪಯೋಗಿಸಿ ತರುಣನಾಗು ಅಂತ ಹೇಳಿದ್ರಂತೆ. ಫಸ್ಟ್ 16 ವರ್ಷದ ಹುಡುಗ, ಇಂಥ ಎಜುಕೇಷನ್ ಎಲ್ಲರೂ ಇದೆ ಜಗತ್ತಿನೊಳಗೆ. ಓದಿ ಓದಿ ಮುದುಕರಾಗ್ತಾರೆ ಹೊರತು ಮುದುಕರು ಸಣ್ಣವರಾಗಿದ್ದ ಕಥೆನೇ ಇಲ್ಲ. ವಿಜ್ಞಾನಕ್ಕೆ ಅದು ತಲೆ ಬಿಡೋದಲ್ಲೂ ಅರ್ಥ ಆಗೋದಿಲ್ಲ. 16 ವರ್ಷದ ಹುಡುಗನಾಗಿಬಿಟ್ಟಂತ ಒಂದು ತಕ್ಷಣನೇ. ಅದು ಸಣ್ಣ ಹುಡುಗಿ ಗುರುಪುತ್ರಿ ಹೇಳಿದ ಮದುವೆ ಮಾಡಿಕೊಡ್ತೇನೆ ನಾನು, ಬೇಕಾದಷ್ಟು ವೈಭವದಿಂದ ಸುಖವಾಗಿರು ಅಂತ ಹೇಳಿ ಅನುಗ್ರಹ ಮಾಡಿದ ತಕ್ಷಣ ಅವನು ಸ್ವೀಕಾರ ಮಾಡಿದ. ಗುರುಗಳ ಹೆಂಡತಿ ಹತ್ರ ಹೋದ, ಅಹಲ್ಯಾದೇವಿಯಾಗಿ. ಅಹಲ್ಯ, ಅಮ್ಮ ಗುರುಗಳಂತ ಏನು ಬೇಡ ಅಂತ ಹೇಳಿಬಿಟ್ರು, ದಯವಿಟ್ಟು ನೀವು ಹೇಳಿ, ನಿಮಗೇನು ಬೇಕು ನಾನು ತಂದುಕೊಡ್ತೇನೆ ಅಂತ ಹೇಳಿದ್ರೆ ಆಕೆ ಹೇಳ್ತಾಳೆ, ಗುರುಗಳಂತಾನೆ ಹೇಳ್ತಾಳೆ ಆಕೆ ಪಾಪ, ಏನು ಬೇಡ ಉದಂಕ, ನನಗೆ ನೀನು ಸೇವೆ ಮಾಡಿದ್ದು ಬೇಕಾದಷ್ಟಾಗಿದೆ, ಸುಖವಾಗಿ ಹೋಗುವ, ಅದೇ ನನ್ನ ಸಂತೋಷ ಅಂತ ಹೇಳಿದಾಗ ಬಿಡಲಿಲ್ಲ. ಮತ್ತೆ ಮತ್ತೆ ಕೇಳ್ತಾರೆ, ಓ ಸದ್ಯ ಬೇಡ ಅಂದ್ರೆ ಬಿಡು ಅಂತ ಹೋಗ್ಬಿಡ್ಲಿ, ಕೆಲವ್ ಬೇಡ ಅಂದ್ರೆ ಅವ್ರು ಸಾಕು ಬಿಡು ಅಂತ ಹೋಗೇಬಿಡ್ತಾರೆ. ಕೆಲವರಂತೂ ಏನು ಬೇಕಾ ಅಂತ ಅಡುಗೆ ಮನೆಯಿಂದ ಕೇಳ್ಬಿಡೋದು ಬೇಕಾ ಅಂತ ಕೇಳಿ, ಬೇಡ ಅಂದ್ರೆ ಬಿಟ್ಟು ಯಾರು ಯಾವನು ಬಾಯಿ ಬಿಟ್ಟು ತಂದಾಕು ಅಂತ ಕೇಳ್ತಾನಾ? ಸಾಧ್ಯನೇ ಇಲ್ಲ. ಇದೊಂದು ತಂತ್ರ ಇದು, ಆದರೆ ಆಗ ಮಾಡಲಿಲ್ಲ. ಒತ್ತಾಯ ಇಲ್ಲ, ನೀನು ತಗೊಳ್ಳಬೇಕೇನಾದರೂ ಕೂಡ ಅಂತ ಹೇಳಿದೆ. ಅಂದರೆ ದಕ್ಷಿಣ ಕೊಟ್ಟರೆ ವಿದ್ಯೆಗೆ ಸಿದ್ಧಿ ಜಾಸ್ತಿ ಆಗ್ತದೆ, ಬಹಳ ಮುಖ್ಯ. ಬೇಡ ಅಂಬುದು ದೊಡ್ಡದಲ್ಲ, ನಮ್ಮ ಸಿದ್ಧಿ ಬರಬೇಕಲ್ಲ ಈ ಮಧ್ಯೆ, ಅದಕ್ಕೋಸ್ಕರ ಕೊಡಬೇಕು. ಅದಕ್ಕೋಸ್ಕರ ಕೇಳಿ ಇವತ್ತು ಇತಿಹಾಸ ಪುರಾಣದ ಬರೋದೆಲ್ಲ ಅಂತ ಕಥೆಗಳೇನೆ. ಯಾವ ಗುರುಗಳು ಕೂಡ ಗುರುದಷ್ಟೇ ಬೇಕು ಅಂತ ಕೇಳೋದಿಲ್ಲ, ಕೊಡದೆ ಶಿಷ್ಯ ಹೋಗೋದಿಲ್ಲ. ಅದೊಂದು ಚಿತ್ರ ಪ್ರಸಂಗ. ಅದಕ್ಕೇನೆ ಅದು ಮಾಫಲೇಶು ಕದಾಚಾರ ಅಂತಲೂ ಸರಿ ಹೋಯ್ತು. ಇವರು ಕೊಡಬೇಕು ಎಂಬ ಕರ್ತವ್ಯನೂ ಸರಿ ಹೋಯ್ತು, ಒಂದಕ್ಕೊಂದು ಮ್ಯಾಚಿಂಗ್. ಇವತ್ತು ಯಾತಕ್ಕಾಗಿ ಮಾಡಿದ್ದಾರೆ, ಲೋಕದಲ್ಲಿ ಇಸ್ಕೊಳ್ಳೋ ಪದ್ಧತಿ ಮಾಡಿದ್ದಾರೆ ಅಂದರೆ ಆಮೇಲೆ ಸಿಗೋದೇ ಇಲ್ಲ ಕೈಗೆ ಅಂತ ಗೊತ್ತವನು. ಕೋರ್ಸ್ ಮುಗಿಸಿದ ಮೇಲೆ ಕೈಗೆ ಸಿಗೋದೇ ಮೊದಲು ಇಸ್ಕೊಂಡೇ ಕಳಿಸಿಬಿಡ್ತಾರೆ ಫಸ್ಟ್ ಆಫ್ ಆಲ್. ಅದೇ ರೀತಿಯೇ ಇವತ್ತು ಕಲಿಯುಗಾಂಧ ಕೃತಜ್ಞತೆಯ ಕಾಲ ಇದು. ಕೃತಜ್ಞತೆಯ ಹೆಸರೇ ಇಲ್ಲ. ವಿದರ ರೀತಿಯಲ್ಲಿ ವಿದರ ಹೇಳ್ತಾನೆ, ಇವತ್ತಿನ ಶಿಷ್ಯರು ಎಂಥವರು ಅಂದರೆ ಓದ್ಬಹುದು ತಕ್ಷಣ ಟಾಟಾ ಮಾಡಿಬಿಡ್ತಾರೆ ಅಂತ ಅರ್ಥ. ಅವರು ಅದನ್ನು ಇದು ಮಾಡೋದಿಲ್ಲ, ಟಾಟಾ ಮಾಡಿಬಿಡ್ತಾರೆ. ಹೊಳೆ ದಾಟಿದ ಮೇಲೆ ಅಂಬಿಗನ್ನು ಮರೀತಾರೆ. ಒಳ್ಳೆ ದಾಟಬೇಕಾಗಿರ್ತದೆ, ಸಾಯಂಕಾಲ 7 ಗಂಟೆ ಲಾಸ್ಟ್ ಟ್ರಿಪ್ಪು, ಆ ಕಡೆ ಹೋಗಬೇಕು, ಒಂದು ಏನು ಇಲ್ಲೇ ಇಲ್ಲ, ಅಪ್ಪ ಅಣ್ಣ ಅಂತ ಕಾಲು ಹಿಡ್ಕೋತಾರೋ ಅನ್ನ. ಏನಾರು ಮಾಡ ಯಾ ಸಾಚ್ ಭಾರಿ ಪುಣ್ಯ ಬರ್ತದೆ, ಹೇಳಿದ್ದು ಹೇಳಿದ್ದೇನೆ. ಅವನ ಪಾಪ ಎಲ್ಲೋ ಹೋಗೋದಿರುತ್ತೆ, ಅವನಿಗೆ ಸಾಕಾಗಿರುತ್ತೆ, ನಿರ್ವಾಹ ಇಲ್ಲ ಅಂತ ಬಿಡ್ತಾನೆ. ಇಳಿದ ತಕ್ಷಣ ಹೆಸರು ಚೌಕ ಹೆಸರು ಆಗಲಿ, ಅಷ್ಟು ಜಾಸ್ತಿ ಆಯ್ತು ತಗೋ, ಏನು ಮಹಾ ಮಾಡಿದ್ದಿ, ಮಹಾ ದಾಟಿಸಿಬಿಟ್ಟದಕ್ಕೆ ಬಂದುಬಿಡ್ತಾ, ಇದು ಸಂಸಾರ ಸಾಗರ ದಾಟಿಸಿದ್ದಿ ಅಂತ ಶುರು ಮಾಡಿಬಿಡ್ತಾರೆ. ಕೊನೆ ಮಾಡಿಸಿ ಕೊನೆ ಮೆಲ್ಲಗ ಅವನ್ನು ಬೈದು ಅವ ಪಾಪ ಅನಾಥನಂತೂ ವಾಪಸ್ ಹೋಗಬೇಕು. ಅಂದರೆ ಹೊಳೆ ದಾಟಿದ ಮೇಲೆ ಅಂಬಿಗನ ಮರೀತಾರೆ, ಮದುವೆ ಆದಮೇಲೆ ತಾಯಿನ ಮರೀತಾರೆ. ವಿವರ ಹೇಳ್ತಾರೆ, ಕೃತ ದಾರಾಶ್ಚ ವಾತಾರತ್, ಮದುವೆ ಆದ್ಮೇಲೆ ತಾಯಿನ ಮರೀತಾರೆ, ಪಾಠ ಆದರೂ ಗುರುಗಳನ್ನು ಮರೀತಾರೆ. ಇದೆಲ್ಲ ಮನುಷ್ಯರ ಪದ್ಧತಿ, ಅದಕ್ಕೇನೆ ಮೊದಲು ಹಾಗೆ ಮಾಡ್ತಾರೆ. ಈ ಹಸುಗಳನ್ನು ಹಾಲುಕೊಳ್ಳೋ ನಿಲ್ಲಿಸಬೇಕು, ಕೊಂದು ಹಾಕ್ತಾರಂತ ಜನ ಸಿಗ್ತಾರೆ. ಕೊಡುವರಿಗೂ ಹಾಲು ಬೇಕು, ಅದನ್ನು ಕೊಂದು ಹಾಕಿಬಿಡ್ತಾರೆ. ಇದು ಮನುಷ್ಯರ ಕೆಟ್ಟ ಸ್ವಭಾವ ಇದು. ಆದರೆ ಅಂಥವರಿದ್ದರೆ ಅವರಿಗೆ ಜ್ಞಾನ ಬರೋದಿಲ್ಲ, ಎಂದೆಂದು ಸಿದ್ಧಿ ಬರೋದಿಲ್ಲ, ಈತ ಬಿಡೋದಿಲ್ಲ. ಅಮ್ಮ ನೀನು ಹೇಳಲೇಬೇಕು. ಆಗ ಅಹಲ್ಯ ಹೇಳ್ತಾಳೆ, ನೋಡು ಉದಂಕ, ಒಬ್ಬ ರಾಜ ಇದ್ದಾನೆ, ಸೌದಾಸ ಅಂತ ಒಬ್ಬ ರಾಜ ಇದ್ದಾನೆ, ಇಕ್ಷ್ವಾಕು ವಂಶದ ರಾಜ. ಅವನ ಹೆಂಡತಿಯಲ್ಲಿ ಮದಯಂತಿಯ ಒಂದು ಹೆಂಡತಿಯ ಹೆಸರು, ಮಹಾರಾಣಿಯವಳು. ಜಗತ್ತು ಕಂಡ ಚಕ್ರವರ್ತಿಗಳ ಸಾಲಿ ಸೇರತಕ್ಕಂಥ ವ್ಯಕ್ತಿಯವನು. ಅವನ ಹೆಂಡತಿಯ ಕಿವಿಯಲ್ಲಿ ಅಪೂರ್ವವಾದಂತಹ ಕುಂಡಲಗಳಿವೆ, ಸ್ವಪ್ನಿಸಿ ಹಾಕೋಬೇಕು ಅಂತ ಭಾರಿ ಅಪೇಕ್ಷೆ ನನಗೆ, ತಂದು ಕೊಡ್ತೀಯ ಅಂತ ಕೇಳಿಲ್ಲಂತೆ. ಚಕ್ರವರ್ತಿಯ ಕುಂಡಲಗಳನ್ನು ಇವ್ರು ನಾಲ್ಕು ದಿವಸ ಹಾಕೋಬೇಕು ಋಷಿಗಳ ಹೆಂಡತಿ ತಂದು ಕೊಡೋಕೆ ಅಂದ್ರೆ ಅಂದ್ರೆ ಒತ್ತಾಯ ಇಲ್ಲ ಮತ್ತೆ ಆದರೆ ತಗೊಂಡ್ಬ ಅಷ್ಟೇ ಬೇಕೆಂತೇನಿಲ್ಲ ಅಂತ ಹೇಳಿಬಿಟ್ರಂತೆ. ಹೇಳ್ತಾನೆ ಅಮ್ಮ ನೀವು ಕೇಳಿದ್ದೆ ಪುಣ್ಯ ಬಿಡ್ತೇನ ನಾ ತಂದೆ ತರ್ತೇನೆ ಅಂತ ಹೊರಟೇ ಬಿಟ್ಟಂತ ಸೀತ. ತರಲೇಬೇಕು ನಾನು ಅದು ಆದರೆ ತರಲಿಕ್ಕೆ ಅಂತ ಹೊರಟ ಅವನು ಆ ಕಡೆ ಹೊರಟ. ಸ್ವಲ್ಪ ಹೊತ್ತಾಯ್ತು, ಗೌತಮರು ನೋಡಿದರು ಎಲ್ಲಿ ಉದಂಕ ಅಂತ ಕೇಳಿದರು. ಇಲ್ಲ ಗುರುದಕ್ಷಿಣೆ ಭಾರಿ ಒತ್ತಾಯ ಮಾಡಿದ, ನಾನು ತರಲೆ ಕೇಳಿದೆ ಹೊರಟು ಬಿಟ್ಟ ಅಂತ ಹೇಳ್ತಾರೆ. ಏನು ಕೇಳಿದೆ ಅಂತ ಹೇಳ್ತಾರೆ, ಆ ಸೌದಾಸನ ಹೆಂಡತಿಯ ಕರ್ಣಕುಂಡಲ ತೊಗೊಂಡು ಬಾ ಅಂತ ಹೇಳಿದೆ ಅಂತ ಹೇಳಿದ ತಕ್ಷಣ ಅಂತ ಹೇಳ್ತಾರೆ. ಎಂಥ ಕೆಲಸ ಮಾಡಿಬಿಟ್ಟಿ ನೀನು, ಸೌದಾಸನ ಕಥೆ ನಿನಗೆ ಗೊತ್ತಿಲ್ಲ, ಅವನು ಗುರುಗಳ ಶಾಪದಿಂದ ಅವನು ರಾಕ್ಷಸನಾಗಿಬಿಟ್ಟಿದ್ದಾನೆ, ರಾಕ್ಷಸನಾಗಿದ್ದಾನೆ, ರಾಕ್ಷಸ ರೂಪದಲ್ಲೇ ಓಡಾಡ್ತಾ ಇದ್ದಾನೆ. ಅವನ ಹತ್ರ ಬಂದು ತಿಂದು ಹಾಕಿಬಿಡ್ತಾನೆ ಬಂದವ್ರನ್ನೆಲ್ಲ, ನರಭಕ್ಷಕನಾಗಿಬಿಟ್ಟಿದ್ದಾನೆ. ಅವನೀಗ ಅವನ ಹತ್ರ ಕಳಿಸಿದ್ದೀಯಲ್ಲ, ಕುಂಡಲ ಕೂಡ ಸಿಗೋದಿಲ್ಲ ಅಲ್ಲ, ಅವನೇ ಬದುಕಿ ಬರೋದಿಲ್ಲ ಅಂತ ಅಪಾಯ ಇದೆ ಅಂತ ಹೇಳಿದ್ರಂತೆ. ತಕ್ಷಣ ನಂಗೇನು ಗೊತ್ತಿತ್ತು ಅದೆಲ್ಲ ಗೊತ್ತಿಲ್ಲ, ದಯವಿಟ್ಟು ಅವನು ಸುರಕ್ಷಿತ ವಾಪಸ್ ಬಂದ್ರೆ ಸಾಕು, ನನ್ನ ದಷ್ಟೇ ಬೇಡ ಯಾವುದೂ ಬೇಡ, ಒಳ್ಳೆ ತಪಸ್ವಿಗಳು ಅನುಗ್ರಹ ಮಾಡಿ ಅಂದ ತಕ್ಷಣ ಆಯಿತು ಮಾಡ್ತೇನೆ ಅಂತ ಹೇಳಿದ್ರಂತೆ. ಎಂಥ ಸಿದ್ಧಿ, ಗೌತಮರ ಸಿದ್ಧಿ ಇತ್ತು, ಆಯಿತು ಮಾಡ್ತೇನೆ ಅಂತ ಹೇಳಿದ್ರಂತೆ. ಆ ಆತ ಹೋಗ್ತಾನ ಉದಂಕ ಸೌದಾಸನ ಹತ್ರ ಹೋಗಿಬಿಟ್ಟು, ಒಳ್ಳೆ ರಾಕ್ಷಸ ಅರಣ್ಯ ಗೊತ್ತಿತ್ತು ಅವನಿಗೆ, ಸೀದಾ ಹೋಗಿ ನಿಂತ್ಕೋತಾನೆ ದೊಡ್ಡ ರಾಕ್ಷಸ. ಅವನು ಸಣ್ಣ ಹುಡುಗ ಇವನು, ಪಾಪ ತಪಸ್ಶಕ್ತಿಯಿಂದ ಆಗಿದ್ದ 14 ವರ್ಷದ ಹುಡುಗ. ಅವನು ನೋಡಿದ ತಕ್ಷಣ ಬಾಯಿ ತೆಗೆದುಬಿಟ್ಟಂತ ತಕ್ಷಣ ಸಿಕ್ಕ ಒಳ್ಳೆ ಕಾಲ ಸಿಕ್ಕೆ ಬೇಟೆ ಸಿಕ್ಕಿದ್ದ ಬಾಯಿ ತೆಗೆದರಂತೆ. ಆಗ ಮಾತಾಡ್ತಾನೆ, ನೋಡು ರಾಜ ಸ್ವಲ್ಪ ಪ್ರಾರ್ಥನೆ ಕೇಳು, ನಾನೀಗ ಅಪಾಯದಲ್ಲಿದ್ದೇನೆ, ಗುರುದಕ್ಷಿಣೆ ಕೊಡಬೇಕಾದ ಜವಾಬ್ದಾರಿ ನನಗೆ ಬಂದಿದೆ, ಗುರು ಸೇವೆಗಿಂತ ಹೊರಟಿದ್ದೇನೆ, ದಯವಿಟ್ಟು ನನ್ನ ತಿನ್ನಬೇಡ ಅಂತ ಹೇಳಿದ್ರಂತೆ. ಆ ಓ ಗುರು ಸೇವೆಗಿಂತ ಹೊರಟಿದ್ದೀಯಾ ಅಂಥೇಳಿ ಸ್ವಲ್ಪ ಸುಧಾರಿಸಿದ್ರಂತೆ. ನೋಡಿದ್ರೆ ಕಾಲ ಎಷ್ಟು ಭಕ್ತಿ, ನಮ್ಮ ಶಾಸ್ತ್ರದಲ್ಲಿ ಗುರು ಸೇವೆಗೆ ಎಷ್ಟು ಮಹತ್ವ ಇದೆ ಅಂದರೆ, ಇವತ್ತು ಬಂದು ಹೂ ಕಿತ್ಕೋತಾ ಇರ್ತಾರೆ ಹೊಡಿಲಕ್ಕೆ ಅಂತ ಹೋಗ್ತಾರೆ, ಸ್ವಾಮಿಗಳು ಹೇಳಿದ್ದಾರೆ ಅಂತಾರೆ, ಅದು ಬಿಡಿಸ್ಕೊಂಡು ತಕ್ಷಣ ಹೋಗೋದು ಹೊಡ್ಕೊಂಡು ಹೋಗು ಅಂತ ಹೇಳ್ತಾರೆ. ತಕ್ಷಣ ಬದಲಾಗ್ತದೆ, ಇವತ್ತಿನ ಕಾಲಕ್ಕೆ ಒಂದು ಕ್ಷಣ ಗುರುಗಳು ಅಂತ ಹೇಳಿದ ತಕ್ಷಣ ಮನುಷ್ಯ ತಕ್ಷಣ ಕೊಟ್ಟು ಬಿಡ್ತಾರೆ. ಇವತ್ತು ಮಠಗಳು ಬದುಕಿರೋದೇ ಆ ದೃಷ್ಟಿಯಿಂದ, ಇವತ್ತು ಮಠಗಳಿಗೆ ಬರುವ ಆದಾಯ ಯಾರಿಂದನಲ್ಲ, ಕೇವಲ ಭಕ್ತಜನರಿಂದ ಮಾತ್ರ ಬರೋದು, ಶಿಷ್ಯವರ್ಗದಿಂದ ಮಾತ್ರ ಬರೋದು. ಅದು ಬಂದು ಎಷ್ಟಾಗುತ್ತೆ ಅಂದರೆ ಅವ್ರು ಕೋರ್ಟ್ಗೆ ಹೋಗೋಷ್ಟಾಗ್ತದೆ ಈ ಮಧ್ಯೆ ಕೊನೆಗೆ, ನಂಬಿಬೇಕು ನಂಬಿಬೇಕು ಅಂತ ಕೋರ್ಟ್ಗೆ ಅವರು ಹೋಗ್ತಾರೆ, ಆ ಮಟ್ಟಿಗೆ ಆಗ್ತದೆ. ಆದರೆ ಸರಿಯಾಗಿ ಉಪಯೋಗಿಸಿದರೆ ಮಾತ್ರ ವಂಡರ್ಸ್ ಮಾಡಬಹುದು ಅಂತ ಒಂದು ಸಾಮರ್ಥ್ಯ ಅದರಲ್ಲಿರ್ತದೆ. ಗುರುಗಳ ಹೆಸರಿಗೂ ಬೆಲೆ ಇದೆ. ಇವತ್ತಿನ ದಿವಸ ಆ ಕ್ಷಣದಲ್ಲಿ ಬಹಳ ಸಂಭ್ರಮದಿಂದ ಆಯ್ತಾ ಹಾಗಿದ್ದರೆ ಅವಕಾಶ ಕೊಡ್ತೇನೆ, ಮತ್ತೆ ಹಸಿವಾಗಿದೆ ಏನು ಮಾಡಲಿಕ್ಕೆ ಕೇಳಿದ್ದು ನಾನು, ಹಸಿವಾಗಿದೆ ತಿನ್ನೋದಕ್ಕೆ ಹೊತ್ತು ಏನಾದರೂ ಬೇಕು ನನಗೀಗ, ನನ್ನ ಪಾಲನೆಯ ಸಮಯ ಅಂತ ಹೇಳ್ತಾನೆ. ಮನುಷ್ಯರಿಗೆ ಇವತ್ತು ಟೈಮಿಂಗ್ಸ್ ಇಲ್ದರೂ ಮನುಷ್ಯರಿಗೊಂದೇ, ಎಲ್ಲ ಪ್ರಾಣಿಗಳಿಗೂ ಇಂಥ ಹೊತ್ತಿನಲ್ಲಿ ಆಹಾರ ತಗೊಳ್ಳೋ ಪದ್ಧತಿ ಇದೆಯಂತೆ. ಬೇರೆ ಹೊತ್ತಿನಲ್ಲಿ ಹಾಕಿ ಮುಟ್ಟೋದಿಲ್ಲ, ಹಾಗೆ ಬಿಟ್ಟಿರ್ತವೆ. ಆ ಟೈಮ್ನಲ್ಲಿ ಮಾತ್ರ ತಗೊಳ್ಳೋದು, 24 ತಾಸು ಕಾಫಿ ಕುಡಿಯೋದ್ರೆ ಮನುಷ್ಯ ಒಂದೇ, 24 ತಾಸು ತಿಂತಾರೆ, ಕೊಟ್ಟಾಗೆಲ್ಲ ತಿಂತಾನೆ, ಅದೊಂದೇ ಬೇಡ ಅಂದರೆ ಪುಣ್ಯ ಅಷ್ಟೇನೆ, ಅಂಬೋದೇ ಇಲ್ಲ ಮನುಷ್ಯ. ಅದಕ್ಕೆ ಪಶುವಾದಂತೆ ಆಗಿಬಿಡ್ತಾನೆ, ಪಶುವಾದಂತೆ ಆಗ್ತಾನೆ ಬೇರೆದರಲ್ಲಿ. ಆದರೆ ಪಶುಗಳು ಮಾತ್ರ ನಿಯಮ ಬದಲಾಯಿಸೋದಿಲ್ಲ ಅಂತ ಹೇಳ್ತಾರೆ. ಇದು ಬಹಳ ಆಶ್ಚರ್ಯ. ರಾಕ್ಷಸ ನಾನೀಗ ಟೈಮ್ ಆಗಿದೆ ತಿನ್ನಬೇಕು, ನಾನು ಏನು ಮಾಡಲಿ? ನೋಡು ರಾಜ ನನಗೆ ಗೊತ್ತಾಗುತ್ತೆ ನಿನ್ನ ಕಷ್ಟ, ನಿನ್ನ ಹಸಿವೆ ಹೊತ್ತು ಅಂದ್ರೆ ತಿನ್ನಬೇಕಾದ ನೈವ ನ್ಯಾಯನೇ. ಆದರೆ ಗುರು ಸೇವೆ ಮಾಡಿದ್ರೆ ನಾನು ಸಾಯ್ಲಕ್ಕೆ ತಯಾರಿಲ್ಲ, ಆದ್ದರಿಂದ ನನಗೊಂದು ಅವಕಾಶ ಕೊಡು, ನಾನೊಂದು ಕೆಲಸ ಮಾಡಬೇಕಾಗಿದೆ, ಗುರು ಸೇವೆ ಮುಗಿದ ತಕ್ಷಣ ಬಂದು ನಿಂತ್ಕೋತೇನೆ, ನಾನು ತಿಂದುಬಿಡಬಹುದು ಅಂತ ಹೇಳಿದ್ರೆ ಆ ಪುಣ್ಯಕೋಟಿ ಕತೆ ಬರ್ತದಲ್ಲ ಹಾಕಿ, ನಾನು ಮಗುವಿಗೆ ಹಾಲು ಕುಡಿಸಿ ಬರ್ತೇನೆ ಆಮೇಲೆ ತಿನ್ನಬಹುದು ಅಂತ ಹೇಳಿದ ಹಾಗೆ ಗುರುಗಳು ಹೇಳಿದ್ದನ್ನು ಮಡಿಸಿಬಿಡ್ತೇನೆ, ಆದಲ್ಲಿ ಬೇಕಾದ್ರೆ ನಿನ್ನ ನಿನ್ನ ಸೀದಾ ಬಂದು ನಿಂತ್ಕೋತೇನೆ, ತಿನ್ನಬಹುದು ಆಯ್ತಾ ಅಂತ ಹೇಳಿದ ತಕ್ಷಣ ಆಯ್ತು ಏನು ಹೋಗ್ಬಾ ಅಂತ ಹೇಳ್ತಾಳೆ. ಇಲ್ಲ ಹೋಗ್ಲಕ್ಕೆ ಬಂದಿಲ್ಲ, ನಿನ್ನ ಹತ್ರ ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾನೆ, ನಿನ್ನ ಹತ್ರ ಕೆಲಸ ಆಗಬೇಕಾಗಿದೆ. ಬಂದು ತಿನ್ನಕ್ಕೆ ತಯಾರಾಗಿರೋದು ಅವನು, ಅವನ ಹತ್ರ ಕೆಲಸ ಆಗಬೇಕು. ಇವನ ಹತ್ರ ಏನು ಕೆಲಸ ಅಂತ ಕೇಳ್ತಾನೆ. ನಿನ್ನ ಹೆಂಡತಿಯ ಕಿವಿಯಲ್ಲಿ ಕರ್ಣಕುಂಡಲ ಇವೆಯಲ್ಲ, ಅವು ನಮ್ಮ ಗುರುವ ಹೆಂಡತಿ ಬೇಕಾಗಿದೆ, ಕೊಡಿಸು ನೀನು ಅಂತ ಕೇಳ್ತಾನೆ. ಅದು ಡಿಸಿಪ್ಲಿನ್, ಕ್ಯಾಶ್ ರತ್ಗಳು ದುಡ್ಡು ತಗೋಬಾರದು, ಅದು ಸೆಲೆಕ್ಷನ್ ಸ್ಯಾಂಕ್ಷನ್ ಆದ್ಮೇಲೆ ತಗೋಬೇಕಲ್ಲಿ. ಎಷ್ಟು ಪಶು ಎಷ್ಟೋ ಜನ ಗಂಡ ಇಲ್ದಾಗ ಹೋಗ್ತಾರೆ ಮನೆಗೆ, ಹೋಗ್ಬಿಟ್ಟು ಹೋಗಿ ಏನೋ ಮಾಡಿ ಬರೋಲ್ಲಿ ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಆ ಕಡೆಗೆ, ಬಂದರೆ ಇದ್ರೆ ಕೊಡ್ಲಿಕ್ಕಿಲ್ಲ ಅಂತ ಅವ್ರಿಗೆ ಭಯ, ಅದು ಅನಾಥರೈಸ್ಡ್ ಕಲೆಕ್ಷನ್ ಆಗ್ತದೆ, ಹಾಗೆ ಮಾಡಬಾರದು. ಗೊತ್ತೇನಾದ್ರು ಶಾಸ್ತ್ರೋಕ್ತವಾಗಿ ಮಾಡೋದಾಗಿದ್ರೆ, ಒಬ್ಬ ಯಾರ ಹೆಂಡತಿಯಿಂದ ಕೆಲಸ ಆಗಬೇಕಾಗಿದ್ರೆ ಗಂಡನ ಮೂಲಕ ಹೇಳಿ ಮಾಡಿಸ್ಕೋಬೇಕೆ ಹೊರತು ನೇರ ಸಂಪರ್ಕ ಮಾಡೋದಕ್ಕೆ ಹೋಗಬಾರ್ದು, ಅದು ನಿಷಿದ್ಧ. ಅಷ್ಟೆಲ್ಲ ಓದಿದ್ದಕ್ಕೆ ಅದೆಲ್ಲ ಡಿಸಿಪ್ಲಿನ್ ತನಗಿತ್ತು, ಪಾಪ ಒಳ್ಳೆ ವಿದ್ಯಾವಂತನಾಗಿದ್ದರಿಂದ ಅಂತ ಸಾಮರ್ಥ್ಯ ಇತ್ತು, ಕೇಳಿಕೊಂಡ. ಆಗ ಅವ್ರು ಹೇಳಿದ್ರಂತೆ, ಏ ದೇವು ಎಂಥ ಚರ್ಚೆ ಮಾಡ್ತೀಯಲ್ಲಯ್ಯ, ಆಗಲ್ಲ ಹೇಳೋಕ್ಕಾಗತ್ತಾ ನಾನು ಅಂತ ಕೇಳ್ತೇನೆ, ಹೇಳೋಕ್ಕಾಗತ್ತಾ? ನನ್ನ ಹೆಂಡತಿ ಬಯಸಿ ಬಯಸಿ ಮಾಡಿಸ್ಕೊಂಡಿದ್ದಾಳ, ಅವನ್ನ ಸಾಮಾನ್ಯವಾದ ಕರ್ಣಕುಂಡಲ ಅಲ್ಲ ಅವು, ಸಾಮಾನ್ಯರೇ ಇವತ್ತು ಕಷ್ಟಪಟ್ಟು ಸಾಲ ಸೋಲ ಮಾಡಿಯಾದರೂ ಒಳ್ಳೆಯದನ್ನು ತಗೊಳ್ತಾರೆ. ನಾನು ಚಕ್ರವರ್ತಿಯಾದವನು, ಅಸಾಧಾರಣವಾದ ರತ್ನಗಳಿಂದ ಮಾಡಿಸಿರ್ತ ಕರ್ಣಕುಂಡಲ, ಅದನ್ನು ಹಾಗೆಲ್ಲ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿರ್ತಾನೆ. ಹಾಗಂತ ಹೇಳ್ತಾನೆ, ಹೌದು ರಾಜ, ಉಳಿದವರಿಗೆ ಕಷ್ಟ ಆಗುತ್ತೆ, ನಿನ್ನಂಥವ್ರಿಗೆ ಕಷ್ಟ ಆಗೋದಿಲ್ಲ, ಯಾಕೆಂದ್ರೆ ಇದೆಲ್ಲ ನೀವೆಲ್ಲ ದಾನಕ್ಕೆ ಹೆಸರಾದ ಮಹಾನುಭಾವರು. ನಿಮಗೆ ಬೇಡವಾದನ್ನು ಕೊಡೋ, ತಮಗೆ ಬೇಡವಾದ ದಾನ ಮಾಡೋ ಜನ ಇರ್ತಾರೆ, ತಮಗೆ ಬೇಡವಾದನ್ನು ದಾನ ಮಾಡ್ತಾರೆ, ಅದು ಬೇರೆ. ಆದರೆ ಇನ್ನೊಬ್ಬರಿಗೆ ಬೇಕಾದ್ರೆ ದಾನ ಮಾಡೋ ಶಕ್ತಿ ನಿಮ್ಮಂಥವ್ರಿಗೆ ಮಾತ್ರ ಇರೋದು. ಇಕ್ಷ್ವಾಕು ವಂಶದ ರಾಜ ನೀನು, ಸೂರ್ಯವಂಶದ ರಾಜ ನೀನು, ಆದ್ದರಿಂದ ಹಾಗೆಲ್ಲ ಹೇಳಬೇಡ, ದಯವಿಟ್ಟು ನೀನು ಹೇಳು, ಮಾತು ಹೇಳು, ನೀನು ಹೆಂಡತಿ ಹೇಳು, ನನಗೆ ಕೊಡಿಸು ಅಂತ ಹೇಳಿದ ತಕ್ಷಣ ಅಂತ ಹೇಳ್ತಾನೆ, ಓ ಭಾಳ ತಿಳ್ಕೊಂಡಿದ್ದೀನಿ ನೀನು ಅಂತ ಹೇಳಿದೆ, ಭಾಳ ತಿಳ್ಕೊಂಡಿದ್ದೀಯಾ ಧರ್ಮ ಗಿರ್ಮ, ಅದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಹೋಗಿಲ್ಲ ಹೆಂಡತಿನ ಕೇಳು, ಕೊಡ್ತಾ ಇಸ್ಕೊಂಡು ಹೋಗು ಅಂತ ಹೇಳಿದ್ದೀನಿ. ಸೀದಾ ಹೆಂಡತಿ ಹತ್ರ ಬರ್ತಾನೆ ಅವನು, ಉದಂಕ ಅಲ್ಲಿ ಬರ್ತಾನೆ, ಅಮ್ಮ ನಿಮ್ಮ ಯಜಮಾನರಿಂದ ಬರ್ತಾ ಇದ್ದೀನಿ ಹತ್ತಿರದಿಂದ, ಈಗ ನಿನ್ನ ಕರ್ಣಕುಂಡಲ ಬೇಕಾಗಿದೆ, ದಯವಿಟ್ಟು ನೀವು ಕೊಡಬೇಕು ಅದನ್ನು, ನಮ್ಮ ಗುರು ಹೆಂಡತಿ ಬಯಸಿದ್ದಾರೆ ಅಂತ ಹೇಳಿದ ತಕ್ಷಣ ಆಕೆ ಹೇಳ್ತಾಳೆ, ಅಲೋ ಉದಂಕ ಏನಂತ ತಿಳ್ಕೊಂಡಿದ್ದೆ, ಅವನ್ನ ಸಾಮಾನ್ಯ ಕರ್ಣಕುಂಡಲ ಅಲ್ಲ, ಇವುಗಳ ಮೇಲೆ ಯಾರ್ಯಾರು ಕಣ್ಣು ಹಾಕಿದ್ದಾರೆ ಗೊತ್ತಾ ಅಂತ ಹೇಳಿದ್ದಾರೆ, ಅಪ್ಸರ ಸ್ತ್ರೀಯರು ಕಣ್ಣು ಹಾಕಿದ್ದಾರೆ, ದೇವತಾ ಸ್ತ್ರೀಯರು ಕಣ್ಣು ಹಾಕಿದ್ದಾರೆ, ಋಷಿಪತ್ಯರು ಕಣ್ಣು ಹಾಕಿದ್ದಾರೆ, ಅಷ್ಟೇ ಅಲ್ಲ ನಾಗಗಳು ಮೊದಲಾದಂಥ ಕಿನ್ನರರು ಕಿಂಪುಷರು ಎಲ್ಲ ಕಾಯ್ತಾ ಇದ್ದಾರೆ, ಸಮಯ ಸಿಕ್ಕರೆ ಸಾಕ ತಗೋಬೇಕು ಅಂತ ಕಾಯ್ತಾ ಇದ್ದಾರೆ, ಅಂಥದ್ದು ಸುಲಭ ಕೊಟ್ಬಿಡ್ತೇನೆ ನಿನಗೆ ಅಂತ ಕೇಳಿಲ್ಲಂತೆ. ಅಂತಿಂಥ ಕರ್ಣಕುಂಡಲ ಅಲ್ಲ, ಬಹಳ ಅಪೂರ್ವ ಇವು. ಇದ್ರ ವೈಶಿಷ್ಟ್ಯ ಏನು ಗೊತ್ತಾ, ಯಾರು ಹಾಕೋತಾರೋ ಅವ್ರಿಗೆ ಹಸಿವೆ ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಅಶ್ವತ್ಥಾಮರ ತಲೆ ಮೇಲೆ ಮಣಿ ಇತ್ತಲ್ಲ, ಅಂಥ ಮಣಿಯಂಥ ಕರ್ಣಕುಂಡಲಗಳು. ಅಷ್ಟೇ ಇಲ್ಲ ಅವ್ರಿಗೆ ಆಪತ್ತು ಬರೋದಿಲ್ಲ, ಮುಪ್ಪು ಬರೋದಿಲ್ಲ ಅಂತ ಸಾಮರ್ಥ್ಯ ಇದೆ. ಅಷ್ಟೇ ಇಲ್ಲ ಕತ್ಲೆ ಕಾಣದಿಲ್ಲ, ಕತ್ಲೆ ಟಾರ್ಚ್ ಬಿಟ್ಟ ಬಿಡುತ್ತೆ ಮಣಿ, ಅದು ಒಂದು ಅಂಥ ಶಕ್ತಿ ಅದಕ್ಕಿದೆ. ಇದೆಲ್ಲ ಜನಕ್ಕೆ ಅರ್ಥವಾದ ರತ್ನಗಳಿಂದ ಈ ವಿದ್ಯುತ್ ದೀಪಗಳಿಗೆ ಜಾಸ್ತಿ ಬೆಳಕು ಬರುತ್ತೆ, ರತ್ನಗಳಿಗಿಂತ ಬರೋ ಬೆಳಕು ಭಾರಿ ಜಾಸ್ತಿ. ವಿಜಯನಗರಕ್ಕೆ ಭೇಟಿ ಕೊಟ್ಟ ಆಗಿನ ಕಾಲದ ಬೇರೆ ದೇಶದ ಯಾತ್ರಿಕರು ಬರೀತಾರೆ, ವಿಜಯನಗರದ ರಾತ್ರಿ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಹೇಗಿದೆ ಅಂದರೆ ನೀವು ನಂಬಲಕ್ಕಾಗೋದಿಲ್ಲ, ಇಲ್ಲಿ ಹಗಲು ರಾತ್ರಿ ಗೊತ್ತೇ ಆಗೋದಿಲ್ಲ ಅಂತ ವಾತಾವರಣ ಇದೆ ಅಂತ ಹೇಳ್ತಾರೆ, ರಾತ್ರಿ ಜಗಜಗಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿಂತ ಸೌಕರ್ಯ ಇಲ್ಲ ಅಂತ ಬರೀತಾನೆ, ಮತ್ತು ನಮ್ಮ ದೇಶದಲ್ಲಿಂತ ವೈಭವ ಇಲ್ಲ ಅಂತ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ದೀಪಾವಳಿ ನರ್ತನ ಇದೆಲ್ಲ ಸಾಯಂಕಾಲ ಪ್ರೋಗ್ರಾಮ್ನಲ್ಲಿ ಒಂದು ಕಡೆ ಎಲ್ಲ ದೀಪ ಇರ್ತಿದ್ದಿಲ್ಲ ಅಂತ, ರತ್ನಗಳು ಫಿಕ್ಸ್ ಮಾಡ್ತಿದ್ರೆ ಅಂತ ಎಲ್ಲ ಕಡೆ, ಒಂದು ಕಡೆ ದೀಪ ಹಚ್ಚಿಟ್ಟರೆ ಎಲ್ಲ ಕಡೆ ರಿಫ್ಲೆಕ್ಟ್ ಆಗಿ ತಪ್ಪ ಜಗ್ಗ ಅಂತ ಹೊಡಿಬೇಕದು. ಅಂಥ ವೈಭವ ಇದೆ ಇಲ್ಲ ಅಂತ ಹೇಳಿ ಇತ್ತೀಚೆಗೆಲ್ಲ ಕೂಡ ಏನೋ 500 ವರ್ಷ ಕೂಡ ಆಗಿಲ್ಲ ಇದು, ಆ ಕಾಲದಲ್ಲಿ ಹೇಗಿರ್ಬೇಕು ಲೆಕ್ಕ ಹಾಕಿ. ಇದು ಒಂದು ಕಡೆ ಇದ್ರೆ ಅಂತ ಸೂರ್ಯನಂತೆ ಬೆಳಕು ಕೊಡ್ತಕ್ಕಂಥ ಪದಾರ್ಥ ಇದು, ಹಾಗೆಲ್ಲ ಕೊಡ್ಲಕ್ಕಾಗೋದಿಲ್ಲ. ಇನ್ನೊಂದು ವೈಶಿಷ್ಟ್ಯ ಅಂದರೆ ಯಾರು ಹಾಕೋತಾರೋ ಅವ್ರ ಸೈಜ್ಗೆ ಅಡ್ಜಸ್ಟ್ ಆಗುತ್ತೆ ಅದು, ಮತ್ತೆ ಆಲ್ಟರ್ ಮಾಡಿಸ್ಕೊಳ್ಳೋದೇನೂ ಇಲ್ಲ. ಯಾವ ಸೈಜ್ ದೊಡ್ಡ ಬೇಕಾದಾಗ ಚಿಕ್ಕದ್ ಬೇಕ, ಪುಷ್ಪಕುಲ್ಮಾನ ಆಗುತ್ತಲ್ಲ ಆ ಟೈಪ್, ದೊಡ್ಡವರು ದೊಡ್ಡದಾಗುತ್ತೆ, ಚಿಕ್ಕವರು ಚಿಕ್ಕದಾಗುತ್ತೆ, ಯಾವ ಟೈಪ್ ಬೇಕಾದ್ರೂ ಆಗುತ್ತೆ. ಅಂಥದ್ದನ್ನ ಹಾಗೆಲ್ಲ ಕೊಟ್ಟುಬಿಡ್ತೇನೆ, ಕೊಡ್ಲಕ್ಕಾಗೋದಿಲ್ಲ ಅಂದ್ಲಂತ. ಆ ಹೇಳ್ತಾನಮ್ಮ ನಾನು ಗುರುದಷ್ಟೇ ಕೊಡಬೇಕಾಗಿದೆ, ಗುರುದಷ್ಟೇ ಕೊಡದೆ ಹೋದರೆ ವಿದ್ಯಾ ಪೂರ್ತಿ ಆಗೋದಿಲ್ಲ, ದಯವಿಟ್ಟು ನನಗೆ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾನೆ. ಗುರುಗಳ ಹೆಸರಲ್ಲಿ ಕೆಲಸ ಆಗ್ತದೆ ತಕ್ಷಣ ಆಗಿನ ಕಾಲಕ್ಕೆ, ಗುರು ಸೇವೆ ಮಾಡಬೇಕಾ, ಗುರುದಷ್ಟೇ ಕೊಡಬೇಕಾ ನೀನೀಗ? ಆಯ್ತು ಮಹಾರಾಯ ಕೊಡ್ತೇನೆ, ಆದರೆ ನಮ್ಮ ಯಜಮಾನ್ ಹೇಳಿದ್ದಾರೆ ಮೇಲೆ ಗುರುತೇನೋ ಕೇಳ್ತಾಳು, ಏನೋ ಬೇಕೋ ಒಂದು ಏನೋ ತಿನ್ನೇ ಬೇಕಲ್ಲ ಸೂಚನೆ, ಅದನ್ನು ತಗೊಂಡು ಬಾ ಕೊಡ್ತೇನೆ ಅಂತ ಹೇಳಿದರೆ ತಕ್ಷಣ ಹೋಗ್ತಾನೆ. ಮತ್ತೆ ಅವನ ಹತ್ರ ಸೌದಾಸನ ಹತ್ರ ಹೋಗ್ತಾನೆ, ಸೌದಾಸ ಹೆಂಡತಿ ಕೊಡ್ಲಕ್ಕೆ ಒಪ್ಪಿಕೊಂಡಿದ್ದಾಳೆ ಕೊನೆಗೂ ಕೂಡ, ಆದರೆ ಒಂದು ಗುರುತು ಬೇಕಂತೆ, ಗುರುತು ಏನಾದರೂ ಕೊಡು ನಾನು ಹೋಗಿ ಹೇಳ್ತೇನೆ ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ಆತ ಹೇಳ್ತಾನೆ, ರಾಜ ಹಾಗಿದ್ರೆ ಒಂದು ಹೇಳು, ಒಂದು ಮಾತು ಹೇಳುವ ಕೊಡ್ತಾಳೆ ಅಂತ ಹೇಳಿದ್ರಂತೆ. ಏನು ಅಂದರೆ ನಾನೀಗ ಸುಖವಾಗಿಯೇನೂ ಇಲ್ಲ, ಆದರೆ ನಿರ್ವಾಹ ಇಲ್ಲ, ಇದಕ್ಕಿಂತ ಒಳ್ಳೆ ಗತಿ ಇಲ್ಲ, ಅದಕ್ಕಾಗಿದ್ದೇನೆ, ಇಷ್ಟು ಹೇಳಿಬಿಡು ಸಾಕಾಳಿ ಅಂತ ಹೇಳಿದ್ದಾರೆ. ನಾನು ಸುಖವಾಗಿಯೇನೋ ಇಲ್ಲ ಈಗ, ಅದೇನೂ ಮಾಡಾಗಿಲ್ಲ, ಇದಕ್ಕಿಂತ ಒಳ್ಳೆ ಗತಿ ನನಗೆ ಇಲ್ಲ ಸದ್ಯಕ್ಕೆ, ಅದಕ್ಕೆ ಹೀಗೆ ಇದ್ದೇನೆ ಅಂತ ಹೇಳಿಬಿಡು ಕೊಡ್ತಾಳೆ ಅಂತ ಹೇಳಿದರೆ ಆ ಕೇಳ್ತೇನೆ ಏನಂದ್ರೆ ಅರ್ಥ ಅಂತ ಕೇಳ್ತಾನೆ. ಏನಿದ್ರೆ ಅರ್ಥ ಒಂದು ಕೋಡ್ ವರ್ಡ್ ಇದ್ದಾಗಿದೆ ಒಂದು, ಅದಕ್ಕೆ ಹೇಳ್ತಾನೆ, ನಾನೊಬ್ಬ ರಾಜ, ಗುರುಗಳ ಶಾಪದಿಂದ ರಾಕ್ಷಸನಾಗಿ ಬಿಟ್ಟಿದ್ದೇನೆ ನಾನೀಗ, ಗುರುಗಳ ವಿರೋಧ ಕಟ್ಕೊಂಡ್ರೆ ಮನುಷ್ಯ ಏನಾಗ್ತಾನೆ ನಾನು ಸಾಕ್ಷಿ ಅಂತ ಹೇಳ್ತಾನೆ. ಗುರುಗಳ ವಿರೋಧ ಕಟ್ಕೊಂಡು ಏನಾಗ್ತಾನೆ ನಾನು ಸಾಕ್ಷಿ, ನನಗೀಗ ಬೇರೆ ಯಾವುದೇ ತಪ್ಪನ್ನು ಮಾಡಿದವನನ್ನು ಹುಡುಗರು ಪ್ರೊಟೆಕ್ಟ್ ಮಾಡ್ತಾರೆ, ಗುರುದ್ರೋಹ ಮಾಡಿದವನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ. ನನ್ನೆಲ್ಲರೂ ಕೈಬಿಟ್ಟಾಗಿಬಿಟ್ಟಿದ್ದೆ ಈಗಾಗಲೇ, ನಾನು ಪ್ರಜಾರಕ್ಷಕನಾಗಿದ್ದ ನಾನು ನರಭಕ್ಷಕನಾಗಿ ಬದುಕ್ತಾ ಇದ್ದೇನೆ, ಆದರೆ ಏನು ಮಾಡೋದು, ನಾನು ಬೇರೆ ಒಳ್ಳೆಗತಿ ಅಪೇಕ್ಷೆ ಮಾಡೋ ಬೇಕು, ನನಗೆ ಸಿಗೋ ಚಾನ್ಸೇ ಇಲ್ಲ. ರಾಮಾಯಣದಲ್ಲಿ ಬರ್ತದೆ, ಗುರುಶಾಪ ಹತೋ ಮೂಢ ಪತತ್ವಂತೂ ಅವಾಕ್ಷಿರಾಹ, ನೀನು ಮಾಡಬಾರದ ತಪ್ಪನ್ನು ಮಾಡಿದ್ದಿ, ಗುರುಶಾಪದಿಂದ ಹತನಾಗಿದ್ದಿ, ನಿನ್ನ ಉದ್ಧಾರ ಮಾಡೋ ಶಕ್ತಿ ಇಲ್ಲ, ಹಾಳಾಗಿ ಹೋಗು ಅಂತ ಹೇಳಿಬಿಡ್ತಾರೆ ಒಂದು ಪ್ರಸಂಗ ಬಂದಾಗ. ಆದ್ದರಿಂದ ಗುರುದ್ರು ಇವತ್ತು ಅಷ್ಟೇ, ಕಾಲೇಜ್ ಪ್ರಿನ್ಸಿಪಾಲ್ ಹೆಡ್ ಮಾಸ್ಟರ್ ಬ್ಯಾಡ್ ಕಾಂಟ್ರಾಕ್ಟ್ ಸರ್ಟಿಫಿಕ್ ಕೊಡಲಿಲ್ಲ ಅಂದರೆ ಎಲ್ಲರೂ ಕೆಲಸ ಇರೋದಿಲ್ಲ, ನಿಮ್ಮ ಮುದೋಯ್ತು. ಅವ್ರು ಕೋಟಾ ಸೃಷ್ಟಿ ಮಾಡಬೇಕಷ್ಟೇ ಹೊರತು ಬ್ಯಾಡ್ ಕ್ಯಾರೆಕ್ಟರ್ ಅಂತ ಬರೀಲಿ, ಎಲ್ಲೋದ್ರೂ ಕೆಲಸ ಯಾರೂ ಕೊಡೋದಿಲ್ಲ ಅವನಿಗೆ, ಆಗೋಯ್ತು ಅಂತ ನಿಯಮ ಇವತ್ತಿಗೂ ಉಳ್ಕೊಂಡಿದೆ ಗುರುಗಳಿಂದ. ಅದು ಯಾರೋ ಪ್ರೈಮ್ ಮಿನಿಸ್ಟರ್ ಕೊಟ್ಟರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲ, ಅದು ಪ್ರೆಸಿಡೆಂಟ್ ಕೊಟ್ಟರೆ ಅಲ್ಲ, ಆ ಪಾಠ ಆ ಸ್ಕೂಲಿನ ಹೆಡ್ ಮಾಸ್ಟರ್ ಕೊಡಬೇಕು ಇಲ್ಲ ಪ್ರಿನ್ಸಿಪಾಲೇ ಕೊಡಬೇಕು, ಅಷ್ಟು ವ್ಯಾಲ್ಯೂ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದೆ. ಅಂತ ಹೊತ್ತಲ್ಲಿ ನಾನು ಸಿಗಲಿಲ್ಲ ಅಂತ ಈಗ ಆಗಿಬಿಟ್ಟಿದ್ದೇನೆ, ಏನು ಮಾಡೋದು, ಇಷ್ಟು ಹೇಳು ನನ್ನ ಹೆಂಡತಿಗೆ ಅರ್ಥ ಆಗುತ್ತೆ ಅಂದಂತೆ. ತಕ್ಷಣ ಹೊರಡುತ್ತಿದ್ದಾನೆ. ಆಗ ಮತ್ತೊಂದು ಕೇಳ್ತಾನೆ, ರಾಜ ಎಲ್ಲ ಆಯಿತು, ಒಂದು ಮಾತು ಕೇಳ್ತೇನೆ, ತಪ್ಪು ತಿಳ್ಕೊಂಡ್ಬಿಡ್ಬೇಡ, ಇಷ್ಟೊತ್ತು ನಿಜ ಮಾತುಕತೆ ಆಡಿದ್ದಕ್ಕೆ ನಮ್ಮಿಬ್ಬರಲ್ಲಿ ತುಂಬ ಆತ್ಮೀಯತೆ ಬೆಳೆದು ಬಿಟ್ಟಿದೆ, ಅದಕ್ಕೆ ಕೇಳ್ತಾ ಇದ್ದೇನೆ, ನಾನು ಪ್ರಶ್ನೆ ಕೇಳ್ತೇನೆ ಉತ್ತರ ಕೊಡುವಂತವನು. ಉದಂಕ ಏನು ಅಂತ ಕೇಳ್ತಾನೆ. ಆಯ್ತು, ನಿನ್ನ ಕೆಲಸ ಆಯ್ತು, ಈಗ ನೀನು ಕೊಟ್ಟಾಯ್ತು, ನಿಮ್ಮ ಹೆಂಡತಿ ಕೊಡ್ತಾಳೆ, ತೊಗೊಂಡು ಹೋಗಿಬಿಡ್ತೇನೆ, ನಾನು ಗುರುದಕ್ಷಿಣೆ ಕೊಟ್ಟು ಬಿಡ್ತೇನೆ. ಕೊಟ್ಟಾದಮೇಲೆ ನನ್ನ ಮಾತಿನತೆ ನಿನ್ನ ಹತ್ರ ಬರಬೇಕು, ನಾನು ನೀನು ನಾನು ತಿಂತೀಯ, ನೀನೇ ಹೇಳು, ಇಲ್ಲಿ ಬರಲೋ ಬೇಡ ಅಂತ ಕೇಳಿದ್ನಂತೆ. ಎಷ್ಟು ಜಾಡ ತಂದ ಪ್ರಶ್ನೆ, ನೀನೇ ಹೇಳಿಬಿಡು, ಇಲ್ಲಿ ಬಂದು ನಿನ್ನ ಬಾಯಿ ಸಿಕ್ಕೋಬೇಕೋ ಬೇಡ, ನೀನೇ ಹೇಳು ಅಂತ ಕೇಳಿದ್ನಂತೆ. ಎಷ್ಟು ಡೈರೆಕ್ಟ್ ಕ್ವಶನ್ ಇದು ಅಂತ ಕೆಲವರು ಇರ್ತಾರೆ, ಡೈರೆಕ್ಟಾಗಿ ಕೇಳೋದು ಪದ್ಧತಿ ಇರ್ತದೆ. ಯಾವುದೋ ಇಂಟರ್ವ್ಯೂ ಹೋಗ್ತಿರ್ತಾರೆ, ಯಾವ ವೇಷ್ಟು ಬರ್ತಿರ್ತಾನೆ, ಸರ್ ಇದಕ್ಕೆ ಇಂಟರ್ವ್ಯೂ ಹೋಗಬೇಕಾಗಿದೆ, ನಾನು ನಿಮ್ಮಲ್ಲಿ ಬರಲೋ ಬೇಡ ಹೇಳಿ ಅಂದ್ರೆ ಕೂಡ ಡಿಸೈಡ್ ಮಾಡಿಕೊಂಡು ಬರೋದಿಲ್ಲ, ಅಲ್ಲಾರು ಹೋಗ್ತೀನಿ ಅಂತ ಅರ್ಥ. ಅದಕ್ಕೆ ಧೈರ್ಯವಾಗಿ ಕೇಳಿಬಿಟ್ಟು ಕ್ಲೋಸ್ ಆಗಿದ್ರೆ ಸರಿ ಹೋಗ್ತದೆ, ಬರಲೋ ಬೇಡ ಬಂದು ಇನ್ನೂ ಕಳ್ಕೊಂಡು ಅದನ್ನು ಕಳ್ಕೊಂಡು ಹೋಗೋದಕ್ಕಿಂತ ಇಲ್ಲ ಅಂದ್ಬಿಟ್ರೆ ನಿಶ್ಚಿಂತ ಬೇರೆ ದಾರಿ ಹುಡುಕೋತೀರಿ ಅಂತಾರಲ್ಲ ಆ ಟೈಪ್. ಹಾಗೆ ಹೇಳ್ತಾರೆ, ಎಂಥ ಬ್ರಾಹ್ಮಣ ಭಾರಿ ಬುದ್ಧಿವಂತ ನೀನು, ಒಳ್ಳೆ ಪ್ರಶ್ನೆ ಕೇಳಿದ್ದೆ, ಕೇಳಿದ್ದಕ್ಕೆ ಒಳ್ಳೇದಾಯ್ತು, ಬರಬೇಡ ನೀನು, ನಿನ್ನ ಮಾತು ನಡೆಸ್ಬೇಕಾಗಿಲ್ಲ, ಹೋಗಿಬಿಡು ಅಂತ ಹೇಳಿಬಿಟ್ಟಂತೆ. ಯಾಕೆಂದ್ರೆ ಈಗ ನಾವು ಒಳ್ಳೆ ಬುದ್ಧಿ ಸರಿಯಾಗಿದೆ, ನಾನು ಹಸಿವಾಗಿರೋದು ಬಂದು ತಿಂದು ಬಿಡ್ತೀನಿ, ನನಗೂ ಪಾಪ ಬರುತ್ತೆ, ಮತ್ತೆ ಬ್ರಾಹ್ಮಣದಿಂದ ಪಾಪ ಬರುತ್ತೆ, ಅದಕ್ಕೋಸ್ಕರ ಬರಬೇಡ ನೀನು ಹೋಗು ಅಂತ ಹೇಳಿಬಿಟ್ಟಂತೆ. ಆ ರಾಕ್ಷಸನಾಗಿದ್ದವರು ಎಷ್ಟು ಜಾಗೃತಿ ಇತ್ತು ಅವನ ತಲೆಯೊಳಗೆ. ನೀನು ಒಳ್ಳೆ ಗುರುಭಕ್ತ, ನೀನು ಗುರುಭಕ್ತಿ ಎಲ್ಲದನ್ನು ಕಾಯ್ತಾ ಇದೆ, ಇದು ಬಹಳ ಮುಖ್ಯ ಇದೆ. ಅದಕ್ಕೆ ಹೇಳ್ತಾರೆ, ಇವತ್ತು ಅಕಸ್ಮಾತ್ ನಮ್ಮ ಮೇಲೆ ದೇವರು ಸಿಟ್ಟಾದ್ರೆ ಪರವಾಗಿಲ್ವಂತೆ, ಡೋಂಟ್ ಕೇರ್ ಅಂದ್ಬಿಡ್ಬೇಕಂತ, ಯೋಚನೆ ಹೋಗಯ್ಯ ಅಂದ್ಬಿಡ್ಬೇಕಂತ. ಯಾಕೆ ಗುರುಗಳಿದ್ದಾರೆ ಸರಿ ಮಾಡ್ತಾರೆ ಅಂತ ಹೇಳ್ಬೇಕಂತ. ಹರೌವೃಷ್ಟೇ ಗುರುಸ್ತ್ರಾತ, ಗುರುವೃಷ್ಟೇನ ಕಶ್ಚನ. ದೇವರಾದರೂ ಕೋಪಗೊಂಡ್ರೆ ಗುರುಗಳು ಸರಿ ಮಾಡಿಸ್ತಾರಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ತಾರಂತೆ. ಎನ್ನ ಭಿನ್ನಪ್ಪ ಕೇಳೋ ಧನ್ವಂತರಿ ದಯಮಾಡೋ ಸಣ್ಣವನು ಇವ ಕೇವಲ ಅಂತ ಪ್ರಾರ್ಥನೆ ಮಾಡಿದ ಹಾಗೆ ಗೋಪಾಲದಾಸರು ಪ್ರಾರ್ಥನೆ ಮಾಡಿ ಜಗನ್ನಾಥಾಸನ ಉಳಿಸಿದ್ರಲ್ಲ, ಆ ಟೈಪ್ ಕಾಪಾಡ್ತಾರಂತೆ. ಆದರೆ ದೇವರಲ್ಲಿ ಭಕ್ತಿ ಮಾಡಿ ಗುರುಗಳು ಕೈಬಿಟ್ಟುಬಿಟ್ರೆ ನಕಶ್ಚನ, ಯಾರೂ ಕಾಪಾಡೋದಿಲ್ಲ. ಅದಕ್ಕೆ ಒಳ್ಳೆ ನಿದರ್ಶನ ಇದು ಒಂದು. ಅವನಿಗೆ ಬೇಕಾದ ಸಿಕ್ತು, ಪ್ರಾಣ ಉಳ್ಕೊಂತ ಎಲ್ಲ ಆಯ್ತು, ಸಿಹಿ ಇದು ಅಲ್ಲಿಂದ ಹೋಗ್ತಾನೆ. ಅಲ್ಲಿಗೆ ಹೋಗಿ ಏನು ಮಾಡ್ತಾನೆ ಎಂಬುದು ಬಹಳ ಮುಖ್ಯ. ಭಾಳ ಜನ ಫೋನ್ ಮಾಡಿದ್ರು, ಬರಲಕ್ಕೆ ಆಗ್ತಾ ಇಲ್ಲ, ಆದಷ್ಟು ಹೆಚ್ಚು ಹೇಳೋದಕ್ಕೆ ಹೋಗಬೇಡಿ ಅಂತ ಪಾಪ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಅದನ್ನು ಪೂರ್ತಿ ಕತೆ ಮುಗಿಸೋದಕ್ಕೆ ಹೋಗೋದಿಲ್ಲ. ಮತ್ತು ಬಂದವರು ಅಷ್ಟು ಗುರುಗಳು ಬಂದಿದ್ದೀರಿ ಆದ್ದರಿಂದ ಹಾಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು 3:30 ಆಗಿದೆ ಪ್ರವಚನ. ನಾಳೆ ಅದು ಮುಂದುವರೆದು ಬಿಟ್ಟು ಅಶ್ವಮೇಧ ನಾಳೆ ಪ್ರಾರಂಭವಾಗ್ತದೆ. ಇನ್ನು 4 ದಿವಸ, ಗುರುವಾರ ಶುಕ್ರವಾರ ಶನಿವಾರ, 4 ದಿವಸಗಳಲ್ಲಿ ಮುಂದಿನ ಎಲ್ಲ ಭಾಗವೂ ಮುಗಿದು ಪಾಂಡವರು ಸ್ವರ್ಗಾರೋಹಣವನ್ನು ಮಾಡಬೇಕು. ಅಲ್ಲಿಗೆ ಮಹಾಭಾರತ ಮುಗೀತದೆ. ಆದ್ದರಿಂದ ಇನ್ನು ಕನ್ಸೆಷನ್ ತೊಗೊಳ್ಳೋಕೆ ಹೋಗಬಾರ್ದು, ಟೈಮ್ ಬಾಡಿಬೇಕು ನಮಗೆ. ಅದನ್ನು 6:30 ಅಂದರೆ 6:30 ಬರಲೇಬೇಕು, ನೀವು ಬರಲಿಬೇಡಿ, ಶುರು ಮಾಡಿಬಿಡ್ಬೇಕು 6:30, ಇಲ್ಲದ್ರೆ ಕಟ್ಟಾಗುತ್ತೆ ಎಷ್ಟೋ ವಿಷಯಗಳು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.